हयग्रीवं चिदानन्द विग्रहं सदनुग्रहं दशग्रीवच्युतं शापान् मणिग्रीवविमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाभ्यये नमः गुरुमखिलगुणज्ञं सद्गुणैकाधिवासम् गुरुमखिलगुणज्ञं सद्गुणैकाधिवासं शमनमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं निर्भूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्रितानन्तलीलागोपालपालितान् विद्यापयोनिधीन् वंदे ब्रह्म विद्या गुरु नमः ब्रह्मचर्य हरिप्रीति सुविद्या वादशारिणः इष्टदान् कष्टहर्त्रोन्नः विद्या वादशारिणः इष्टदान् कष्टहर्त्रोन्नः विद्या मान्यान्मुनीन् नमः वादिराज पदद्वन्द्व पारिजासप्तमानसान् विश्वप्रिय गुरुन् वंदे मन्दोहं देवि शुद्धये सत्यं सत्यं पुनः सत्यं विष्णुतीर्थ प्रसादतः सर्वे कामाभवन्त्येव शुभतो बिम्बसन्निभो चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिविरच्छेदं बुद्धिसम्पत्पदायकं विज्ञानविमलं शान्तं विजयार्थगुरुं भजे श्रीगुरुभ्यो नमः हरिः ॐ ॐ जन्माद्यस्य यतोन्वयादितरदश्चार्थेष्वभिघ्नस्वराट् तेने ब्रह्महृदायादिकवये मुह्यन्त्यं सूरयः तेजोवादिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तपहतं सत्यं परं धीमहि श्रीगुरुभ्यो नमः हरिः ॐ राघवेन्द्रस्वामिगळ सन्निधानक्के साष्टाङ्ग नमस्कारं सल्लिसि हागू ಈ ಜ್ಞಾನಸತ್ರವನ್ನು ಹಮ್ಮಿಕೊಂಡಿರತಕ್ಕಂಥ ನಮ್ಮ ಸುಭದೇವ ತೀರ್ಥ ಶ್ರೀಪಾದಂಗಳವರಿಗೆ ಹಾಗೆ ಸುಷಮೇಂದ್ರರಿಗೆ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಜ್ಞಾನಸತ್ರದಲ್ಲಿ 5 ದಿವಸಗಳ ಕಾಲ ನಡೆಯುವಂಥ ಒಂದು ಪ್ರವಚನ ಕಾರ್ಯಕ್ರಮ. ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವತ ದಶಮ ಸ್ಕಂಧವನ್ನು ನೋಡಬೇಕು ಅಂತ ಪ್ರೇರಣೆ ಆಗಿದೆ. ಭಾಗವತ ದಶಮಸ್ಕಂಧ ಶುರು ಆಗೋದೇ ಭಗವಂತನ ಹತ್ರ ಭೂದೇವಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ರಾಜನು ಪ್ರಶ್ನೆ ಮಾಡುತ್ತ, ಸ್ವಾಮಿ ಅವತೀರ್ಯ ಯದುರ್ವಂಶೇ ಭಗವಾನ್ ಭೂತಭಾವನ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋ ವದ ವಿಸ್ತರಾತ್. ಭಗವಂತ ತಾನು ಯದುವಿನ ವಂಶದಲ್ಲಿ ಬಂದು ಏನೇನು ಕಾರ್ಯಗಳನ್ನು ಮಾಡಿದ ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ತಿಳಿಸಿ ಅಂತ ಹೇಳಿದಾಗ ಮುಂದೆ ಹೇಳ್ತಾ ಇದ್ದಾರೆ, ಯಾಕೆ ನೀನು ಇಷ್ಟು ಹೇಳಿದವಲ್ಲ, ಇದು 10ನೇ ಸ್ಕಂಧ. 10ನೇ ಸ್ಕಂಧಕ್ಕೆ ಬಂದಿದೆ, ತುಂಬ ಹೇಳಿದ್ದೇನೆ, ಹೇಳಬೇಕಾಗಿದ್ದು ತೃಪ್ತಿ ಆಗಿಲ್ವೇ ನನಗೆ. ನಮಗೆ 1 ಗಂಟೆ ಪ್ರವಚನ ಆದ ಕೂಡಲೇ ಸಾಕು ಅನಿಸುತ್ತೆ. ನಿಮ್ಮ ವಿಷಯ ಗೊತ್ತಿಲ್ಲ, ನನಗಂತ ಅನಿಸುತ್ತೆ. ಹೌದಾ? ಅಂಥ ಕಾಲಕ್ಕೆ 7 ದಿನಗಳ ಕಾಲ ನಾನ್ ಸ್ಟಾಪ್ 24 ತಾಸು ಹೇಳಬೇಕಾದರೆ ಕೇಳಬೇಕಾದರೆ ಸಾಕು ಸ್ವಾಮಿ ಆಗಿರತಕ್ಕಂಥ ದುಃಖ ಕೊಡತಕ್ಕಂಥ ಆಸೆ, ಈ ಸಂಸಾರದಲ್ಲಿ ನಮಗೆ ತೊಂದರೆ ಕೊಡತಕ್ಕಂಥ ದುಃಖ ಕೊಡತಕ್ಕಂಥ ಆಸೆ, ಅಂಥ ಆಸೆಯನ್ನು ನಾವು ಕಳ್ಕೋಬೇಕಾಗುತ್ತೆ. ಅದಕ್ಕೆ ಯಾರು ಯಾರು ಈ ಆಸೆಯನ್ನು ಗೆದ್ದಿದ್ದಾರೋ, ಆಸೆ ಇದ್ದರೆ ಸಂಸಾರ, ಆಸೆಯನ್ನು ಗೆದ್ದರೆ ಈ ಸಂಸಾರದ ಕೆಲಸ ಯಾವುದೂ ಇಲ್ಲ. ಇನ್ನೇನು ಅಂದರೆ ಕೇವಲ ದೇವರ ಚಿಂತನೆ ಮಾಡುತ್ತಾ ಇರಬಹುದು. ಅದಕ್ಕೆ ಹೇಳುತ್ತಾರೆ, ನಿವೃತ್ತ ತರ್ಷೈಹಿ ಉಪಗೀಯಮಾನ ಅವರೆಲ್ಲರೂ ಕೂಡ ತೃಷಾ ಹೋದ ಮೇಲೆ, ತೃಷಾ ಅಂದರೆ ಜೀವನದಲ್ಲಿ ತುಂಬ ಆಸೆ ಆಸೆ ಆಸೆ. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳಿಗೂ ಕಾರಣ ಯಾವುದು? ಆಸೆ. ಆಸೆಯೇ ಕಾರಣ. ನಮಗೆ ಯಾವುದು ಭಗವಂತ ವಿಧಾನ ಮಾಡಿದ್ದಾನೋ ಅದಲ್ಲದೆ ಬೇರೊಂದನ್ನು ಬಯಸಿದರೆ ದುಃಖವೇ. ಕಟ್ಟಿಟ್ಟ ಬುದ್ಧಿ. ಆದ ಕಾರಣ ಹೇಳುತ್ತಾರೆ, ಕಡ್ಡಾಯವಾಗಿ ಆಸೆಯನ್ನು ಗೆದ್ದು ಚೆನ್ನಾಗಿ ತಾವು ಭಗವಂತನ ಚಿಂತನೆ ಮಾಡಲಿಕ್ಕೆ ಹೊರಟಂಥವರು ದೇವರನ್ನು ಗಾನ ಮಾಡುತ್ತಾರಂತೆ. ಸಾಮಾನ್ಯ ಗಾನ ಮಾಡಲ್ಲವರು. ಹೇಗೆ ಗಾನ ಮಾಡುತ್ತಾರೆ? ಉಪ ಗೀಯಮಾನ, ಉಪ ಸಮೀಪೆ ಅಂದರೆ, ಇದು ನಿಮಗೆ ಅರ್ಥ ಆಗಬೇಕಾದ್ರೆ, ಯಾರ ಸಭೆಯಲ್ಲಿ ಕೂತಿದ್ದಾರೆ ಅವ್ರನ್ನ ಹೊಗಳಬೇಕು. ಈ ಹೊಗಳುವಂಥ ವ್ಯಕ್ತಿ, ಸಭೆಯಲ್ಲಿ ಕೂತಿರುವಂತಹ ವ್ಯಕ್ತಿಗಳನ್ನ ಜನ್ಮದಲ್ಲಿ ನೋಡಿಲ್ಲ, ಜನ್ಮದಲ್ಲಿ ನೋಡಿಲ್ಲ. ಯಾರು ಹೇಳಿದ್ರು ಇರೋ ಪಟ್ಟಿ ಅದು ಒತ್ತಾ ಆಗಿತ್ತಾನೆ, ಇವು ಹೀಗಂತೆ ಹಾಗಂತೆ ಹೀಗಂತೆ ಹಾಗಂತೆ. ಏನು ಮಾಡಿದ್ದ? ಗಾನ ಮಾಡಿದ್ದ, ಗಾನ ಮಾಡಿದ. ಆದರೆ ಅದರಿಂದ ಕೂತವರಿಗೆ ಸಂತೋಷ ಆಯ್ತ? ಅಯ್ಯೋ ಯಾರೋ ಇವ ಬಂದಿದ್ದಾನೆ, ಸುಮ್ಮನೆ ಏನೋ ಪಟ್ಟಿ ಓದ್ತಾ ಇದ್ದಾನೆ, ಸುಮ್ಮನೆ ಕೂತಿರ್ತಾರ ಅವರು. ಅದೇ ಆ ಹೊಗಳುವಂಥ ವ್ಯಕ್ತಿ ಇವರನ್ನ ಕಂಡಿದ್ದು, ಇವರು ಎಷ್ಟೆಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾನೆ ಎಂಬುದು ಕಂಡಿದ್ದು, ಅನುಭವಿಸಿ ಚೆನ್ನಾಗಿ ಹೇಳಿದರೆ ಜನಕ್ಕೆ, ನೋಡಿ ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಹೇಳಿದ್ರೆ ಆ ಕೂತಂತಹ ವ್ಯಕ್ತಿಗೆ ಖುಷಿಯೇ ಖುಷಿಯಾಗ್ಬಿಡುತ್ತೆ. ಇದನ್ನ ಉಪ ಗಾನ ಅಂತಾರೆ. ಅಂದರೆ ಉಪ ಹತ್ತಿರ ಇದ್ದುಕೊಂಡು ಅವರ ಚರ್ಯೆಗಳನ್ನು ನೋಡಿ ಅವರ ವಿಶೇಷಗಳನ್ನು ತಿಳ್ಕೊಂಡು ಹೇಳುವ ಗಾನ ಉಪಗಾನ. ಅದಕ್ಕೆ ಹೇಳುತ್ತಾರೆ, ನಿವೃತ್ತ ತರ್ಷೈಹಿ ಉಪಗೀಯಮಾನ. ಆ ಭಗವಂತನ ವಿಶೇಷ ಕಥಾ ಎಂಥದ್ದು ಅಂದರೆ, ಎಲ್ಲ ಬಿಟ್ಟಿರತಕ್ಕಂಥ, ಬಿಡೋದು ಬಹಳ ಕಷ್ಟ, ಆ ಬಿಟ್ಟಿರತಕ್ಕಂಥ ಮಹಾತ್ಮರು ಸದಾ ಇವನನ್ನೇ ನೋಡುತ್ತಾ ಇವನ ಕ್ರಿಯೆಗಳು, ಅಲ್ಲ ಇವನ್ ನೋಡಬೇಕಾದ್ರೆ ಕಾಣಿಸ್ಬೇಕಲ್ಲ, ಇವ ಕಾಣಿಸೋದಿಲ್ಲ ಅಂತ ಕಾಲಕ್ಕೆ ಇವನ ನೋಡೋದು ಹೇಗೆ? ಅವಾಗ ಅಂದ್ರು, ಹಾ ದೇವರು ನಮಗೆ ಕಾಣಿಸ್ತಾರ? ಇಲ್ಲ. ದೇವರ ಚಿಂತನೆ ಹೇಗೆ ಮಾಡಬೇಕು ಅಂತ ವ್ಯಾಸರಾಜರ ಮುಂದೆ ಒಬ್ಬರು ಇಟ್ಟರು. ದೇವರು ಕಾಣಿಸಲ್ಲ, ಆದ್ದರಿಂದ ನಾವು ಚಿಂತನೆ ಮಾಡಲ್ಲ. ಆವಾಗಂದ್ರು, ನಿಮಗೆ ಗೊತ್ತಿದ್ದವರು ಯಾರು ಒಳ್ಳೆಯವರು ಚೆನ್ನಾಗಿದ್ದಾರೆ, ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ದೆವ್ವ ಬಡಿತು, ದೆವ್ವ ಬಡಿತು. ಆ ದೆವ್ವ ಬಡಿದಾಗ ಆಗ ಚೇಷ್ಟ ನಿಮ್ಗೆ ಗೊತ್ತಾಗ್ತಾ ಇದೆ, ಏನು ಅವರಿಗೆ ಒಂದು ಖಾಲಿ ಎತ್ತಲಿಕ್ಕಾಗಲ್ಲ ಕೈಯಿಂದ, ಅಂಥದ್ದು ಬಂಡೆಗಲ್ಲು ಎತ್ತಾ ಇದ್ದಾರೆ. ಇವೆಲ್ಲ ನೋಡಿ ದೆವ್ವ ಇದೆ ಅಂತ ನಿಮಗೆ ನಿಶ್ಚಯ ಆಯಿತು. ಒಂದು ದಿವಸ ನೀವು ಮನೆಯಲ್ಲಿ ಕೂತಾಗ ದೆವ್ವ ಬಡದಂತಹ ವ್ಯಕ್ತಿ ತಾನಾಗಿ ನಿಮ್ಮ ಹತ್ರ ಮುಂದೆ ಬಂದ. ಯಾರು? ದೆವ್ವ ಬಡದ ವ್ಯಕ್ತಿ ಬಂದು ಮಾತಾಡಿಸ್ಲಿಕ್ಕೆ ಹತ್ತ. ಏನ್ರಿ ಹೇಗಿದ್ದೀರಿ ಏನು ಅಂತ. ಅವಾಗ ನಿಮ್ಮ ತಲೆ ಎದುರಿಗಿರುವ ವ್ಯಕ್ತಿ ಮೇಲಿರುತ್ತ ದೆವ್ವದ ಮೇಲಿರುತ್ತ? ದೆವ್ವದ ಮೇಲೆ ಇರುತ್ತೆ. ಏಪ್ಪ ದೆವ್ವ ಬಡಿದಿದೆ, ಆ ದೆವ್ವ ಎದುರಿಗೆ ಕೂತದಲ್ಲ ಅಂತ ಹೆದರ್ತಾ ಇರ್ತೀವಿ. ಅವಾಗ ವ್ಯಾಸರಾಜರಂದ್ರು, ಯಾಕೆ ಹೆದರ್ತೀಯ? ದೆವ್ವ ಕಾಣಿಸಲ್ಲಲ್ವಾ? ದೆವ್ವ ಕಾಣಿಸಲ್ಲ, ಅದಕ್ಕೆ ಯಾಕೆ ಹೆದರ್ತೀಯ? ಏ ದೆವ್ವ ಕಾಣಿಸ್ದಂಗಿದೆ ಅಂದ್ರೆ ಒಳಗೆ ಕೂತದೆ, ಹೇಗೆ ಹೇಳ್ತೀಯ? ಅದು ಚೇಷ್ಟ. ಹಾ, ಹಾಗೆ ದೇವರು ಕಾಣಿಸ್ದೇ ಇದ್ರು ಆತ ಎಲ್ಲರಲ್ಲಿ ನಿಂತು ಮಾಡಿಸುವ ಚೇಷ್ಟ ಇದೆಯಲ್ಲ, ಇದರಿಂದ ಭಗವಂತನ ಚಿಂತನೆ ಮಾಡಬೇಕು. ಇದನ್ನ ತುಂಬಾ ವಿಶೇಷ ಆಳವಾಗಿ ಹೋಗ್ತಾರೆ ಭಾಗವತದಲ್ಲಿ. ಉಪಗಾನ ಅಂದರೆ ನೋಡಿ, ಒಳಗೆ ದೇವರು ಮಾಡಿಸ್ತಾ ಇದ್ದಾನೆ, ಒಳಗೆ ದೇವರು ಮಾಡಿಸ್ತಾನೆ, ಹೊರಗೆ ಜೀವರು ಮಾಡುತ್ತಾರೆ. ಹೌದಾ? ಹಾಗಾದರೆ ಎಲ್ಲರನ್ನೂ ನೋಡಿದಾಗ ದೇವರು ಕಾಣಿಸ್ತಾ ಇಲ್ಲ, ಆದರೆ ಒಳಗಿರೋ ದೇವರು ಮಾಡಿಸಿದಂತೆ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಇದೇ ಕೆಲಸವಾಗಿ ಇಟ್ಟುಕೊಂಡ್ರೆ, ಯಾರ್ಯಾರು ಹೇಗೆ ಕದಲುತ್ತಾರೆ, ಒಳಗಿದ್ದ ದೇವರು ಹಾಗೆ ಕದಲುತ್ತಾ ಇದ್ದಾನೆ ಅಂತ ನೋಡಬೇಕು. ಅದೇ ವ್ರತ, ಬೆಳಗ್ಗಿಂದ ರಾತ್ರಿ ಬರೀ ಅಂತ ಹಾಗೆ ಶುರು ಮಾಡಿದರೆ ಅವಾಗೇನಾಗುತ್ತೆ, ಅಯ್ಯೋ ಯಾರು ಯಾರು ಕದಲಿದ್ರು ಒಳಗೆ ದೇವರು ಹೀಗೆ ಕದಲಿದ, ಹೀಗೆ ಕದಲಿದ, ಹೀಗೆ ಮಾಡಿದ, ಹೀಗೆ ಮಾಡಿಸಿದ, ಕೊನೆಗೆ ನಿಮ್ಮನ್ನ ಬೈಲಿಕ್ಕೆ ಯಾರಾದರೂ ಬಂದರು, ನಿಮ್ಮನ್ನೇ ಬೈತಾ ಇದ್ರು, ಹೇ ಸ್ವಾಮಿನೇ ಮಾಡಿಸ್ತಾ ಇದ್ದಾನೆ ನೋಡಪ್ಪ, ಯಶನ ಮಾಡಿಸ್ತಾನೆ ಈ ಗೊಂಬೆ ಮೂಲಕ, ಏನ್ ಬಯಸ್ತಾ ಇದ್ದಾನಪ್ಪ ಅಂತ ನಗು ಬರ್ತಾ ಇರುತ್ತೆ ನಿಮಗೆ. ಅವ್ರಿಗೆ ಆಶ್ಚರ್ಯ, ಬೈತಾ ಇದ್ರೆ ಇವನೇ ಅದು ನಗ್ತಾನೆ ಅಂತ. ಹೌದಾ? ಹಾಗಾದರೆ ಉಪಗಾನ ಅಂದ್ರೆ ಹೇಗೆ? ಹತ್ತಿರ. ಎಷ್ಟು ಹತ್ತಿರ ಅಂದರೆ ಇನ್ನೊಬ್ಬರನ್ನು ನೋಡಬೇಕಾದ್ರೆ ಚೂರು ದೂರ. ಇನ್ನ ದೇವರು ನಮಗೆ ಬಹಳ ಹತ್ತಿರವಾದ ವಸ್ತುಗಳಲ್ಲಿ ಅತ್ಯಂತ ಹತ್ತಿರ ವಸ್ತು ಯಾವುದು ಅಂದ್ರೆ ಇವನೇ. ಅದಕ್ಕೆ ಇವ ಅಂತ ಕರೀತಾರೆ, ಉಪನಿಷತ್ತಲ್ಲಿ ಹೇಳ್ತಾರೆ ಇವ ಅಂತ. ಇವ ಅಂತ ಯಾಕೆ ಇವನ ಕರೆಯೋದು ಅಂದ್ರೆ ಅತ್ಯಂತ ಹತ್ತಿರ ವಸ್ತು, ಹೃದಯದಲ್ಲೇ ಇರ್ತಾನೆ, ನಮ್ಮೊಳಗೆ ಇರ್ತಾನೆ, ಅನುಗ್ರಹ ಮಾಡುತ್ತಾ ಇರ್ತಾನೆ. ಆದ್ದರಿಂದ ನಮ್ಮ ಬಿಂಬಮೂರ್ತಿ, ನಮ್ಮ ಹೃದಯದಲ್ಲಿರೋ ಭಗವಂತ, ನಮ್ಮ ಇಂದ್ರಿಯಗಳ ಮೂಲಕ ಯಾವ ಯಾವ ಕೆಲಸಗಳು ಮಾಡಿ ಮಾಡಿಸ್ತಾ ಇದ್ದಾನೋ ಅದನ್ನ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಮಾಡಿ ಮಾಡಿ ಅದನ್ನ ಗಮನಿಸ್ತಾ ಕೊನೆಗೆ ಒಂದೊಂದು ಸಲ ಒಂದೊಂದು ಕೆಲಸ ಮಾಡಿಸಿದಾಗ್ಲೂ ಕೃಷ್ಣ ಅರ್ಪಣ, ಕೃಷ್ಣ ಅರ್ಪಣ. ಇದು ದೊಡ್ಡ ಯಜ್ಞ, ಇದು ಸಾಮಾನ್ಯ ನಮ್ಮಂಥವರಲ್ಲ. ಯಾರು ಮಾಡಿದ್ದು ಅಂದ್ರೆ ಪ್ರಿಯವ್ರತ ರಾಜರು ಮಾಡಿದ್ರು. ವಾಸುದೇವೆ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂದ್ರು. ಕಾರಕಗಳು ಅಂದ್ರೆ ಇಂದ್ರಿಯಗಳು. ಒಂದೊಂದು ಇಂದ್ರಿಯದಿಂದ ಕೆಲಸ ಆದಾಗೆಲ್ಲ ಆ ಕೆಲಸವನ್ನ ದೇವರಿಗೆ ಕೃಷ್ಣ ಅರ್ಪಣ. ಯಾವಾಗ ಅರ್ಪಣೆ ಮಾಡುವುದು? ನಾವು ಮಾಡ್ತೀವಿ. ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಪ್ರಾತರಂ ತಥಾ ಎತ್ಕರೋಮಿ ಜಗನ್ನಾಥ ತದಸ್ತುತವ ಪೂಜನಂ ಅಂತ ನಾವು ಹೇಳುತ್ತೇವೆ. ಆದರೆ ಅದು ಒಮ್ಮೆ ಹೇಳಿದರೆ ಸಮರ್ಪಣೆ ಆಗುತ್ತೆ, ಉಪಾಸನೆ ಆಗಲ್ಲ. ಉಪಾಸನ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ, ಸತತ ಸಮರ್ಪಣೆ ಉಪಾಸನ. ಇದನ್ನು ಅರಣ್ಯಕಾಚಾರ್ಯರು ಎತ್ತಿ ಹಿಡಿದು ಹೇಳ್ತಾರೆ. ಇಂದ್ರಿಯಗಳಿಂದ ನಡೆಯುವಂತ ಏನೇನು ವ್ಯಾಪಾರ ಆಗ್ತಾ ಇದೆ, ಆ ವ್ಯಾಪಾರ ಕ್ಷಣ ಕ್ಷಣಕ್ಕೆ ಏನೇನಾಗಿದೆ ಅಲ್ಲಲ್ಲಿಗೆ ಕೃಷ್ಣ ಅರ್ಪಣ, ಕೃಷ್ಣ ಅರ್ಪಣ ಅಂತ ಭಗವಂತನಿಗೆ ಅರ್ಪಣೆ ಮಾಡೋದು. ಆ ಅರ್ಪಣೆ ಮಾಡಲಿಕ್ಕೆ ಮೊದಲು ಆ ಕ್ರಿಯಾ ಬಿಂಬಮೂರ್ತಿ ನನ್ನ ಕೈಯಲ್ಲಿ ಕೈಯಿಟ್ಟು ಕೈ ಹೀಗೆ ಮಾಡಿಸಿದ ಕೃಷ್ಣಾರ್ಪಣ. ಈ ಹಂತಕ್ಕೂ ಹೋಗ್ತಾರೆ. ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಏನು ಕರ್ಮಗಳು ನಡೆಯುತ್ತೆ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿಸ್ತಾ ಬರ್ತಾರೆ. ಆ ಮಾಡಿದಾಗ ನೋಡಿ, ಮನೆಯಲ್ಲಿ ಯಾರೋ ಬಂದ್ರು, ನಮ್ಮ ಕೈಲಾಗ್ತಾ ಇಲ್ಲ, ಅಥವಾ ಸೂತಕವೋ ಇನ್ನೊಂದು ಮತ್ತೊಂದು ಯಾವುದೋ ಬಂತು, ಮನೆಯಲ್ಲಿ ಏನು ಮುಟ್ಲಿಕ್ಕಿಲ್ಲ, ಪಕ್ಕದವ್ರನ್ನ ಕರೆದು, ನಮ್ಮವ್ರನ್ನ ಕರೆದುವಪ್ಪ ಬಂದ್ರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಒಂದು ಕ್ಷಣ ಸುಮ್ಮನೆ ಕೊಡಲ್ಲ, ಎಲ್ಲ ಸರಿ ಮಾಡ್ತಾರೆ, ಕೊಡ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರು ನೋಡಿದಾಗ 10 ದಿವಸ ಮಾಡಿದ್ರು, ಅದಿನಾಗ ಅವ್ರು ಮಾಡೋ ಕೆಲಸಗಳೆಲ್ಲ ನೋಡ್ತಾ ನೋಡ್ತಾ ನಮಗೆ ಮಾಡುವ ಉಪಕಾರ ನೋಡ್ತಾ ಬಂದಾಗ ಒಂದು ಮನಸ್ಸಿಗೆ ಬರಲ್ಲೇನು, ಹೌದಪ್ಪ ನಮಗೇನು ಸೂತಕ ಬಂದಿದೆ, ಅವ್ರನ್ನ ಕರೆದು ಅವ್ರು ಬಂದು ಮಾಡ್ತಾ ಇದ್ದಾರೆ, ಆದರೆ ಈ ಪಾಟಿ ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲಪ್ಪ ಅಂತ ಅವರ ಮೇಲೆ ಅಭಿಮಾನ ಬರಲಿಕ್ಕೆ ಶುರುವಾಗುತ್ತೆ. ಇದನ್ನ ಹೇಳ್ತಾರೆ, ಭಗವಂತನ ಮೇಲೆ ಭಕ್ತಿ ಬರಬೇಕಾದರೆ ಬೇರೊಂದು ಉಪಾಯ ಇಲ್ಲವೇ ಇಲ್ಲ. ಏನು ಉಪಾಯ ಪ್ರಧಾನ ಅಂದರೆ, ಶ್ರೀಹರಿ ನಮ್ಮ ಇಂದ್ರಿಯಗಳಲ್ಲಿ ಎಂಥ ದೊಡ್ಡ ಮಹಾನುಭಾವ. ಸಾಮಾನ್ಯ ಯಾರು MLAನೋ MPನೋ ಯಾರೋ ಇರ್ತಾರೆ, ಅವ್ರ ಹತ್ರ ನಮ್ದೇನೋ ರಿಕ್ವೆಸ್ಟ್ ತಗೊಂಡು ಹೋದ್ರೆ I am busy now. ಪ್ಲೀಸ್ ಕಮ್ ಲ್ಯಾಟರ್, ಹೌದಾ, ನಂತರ ಬನ್ನಿ ಅಂತ ಹೇಳ್ತಾನೆ. ಇವನು ಎಷ್ಟು ಬ್ಯುಸಿ ಪರ್ಸನ್ನು, ಅಂಥವ ನಮ್ಮ ಕೈಯಲ್ಲಿ ಕೈಯಿಟ್ಟು ಕಾಲಲ್ಲಿ ಕಾಲಿಟ್ಟು ಎಲ್ಲ ಕರ್ಮ ಮಾಡಿಸ್ತಾನಲ್ವ, ಅವನ ಮೇಲೆ ಅದ್ಭುತವಾದ ಪ್ರೀತಿ, ಅವ ಮಾಡುವ ಉಪಕಾರವನ್ನ ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ನೋಡಿ 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 ಗಾನ ಮಾಡೋದರಿಂದ ಬರುತ್ತೆ. ಅದನ್ನೇ ಹೇಳಿದರು, ನಿವೃತ್ತ ತರ್ಷೈಹಿ ಉಪಗೀಯ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಈ ಸಂಸಾರಕ್ಕೆ ಯಾವುದು ಔಷಧ ಅಂದ್ರು, ದೊಡ್ಡ ಔಷಧ ಯಾವುದು ಅಂದರೆ ಭಗವಂತನ ಕಥೆಯನ್ನ ಕೇಳತಾ ಇರೋದೇ ದೊಡ್ಡ ಔಷಧ ಅಂದ್ರು. ಅದಕ್ಕಿಂತ ಬೇರೊಂದು ಔಷಧ ಇಲ್ಲ. ಶ್ರೋತ್ರ ಮನೋಭಿರಾಮಾತ್, ಕಿವಿಗೂ ಚೆನ್ನಾಗಿರುತ್ತೆ. ಇಲ್ಲಿ ದಿನಾಗ್ಲೂ ಪ್ರವಚನಕ್ಕೆ ಬರ್ತೀರಾ ನೀವೆಲ್ಲ? ಹೌದಪ್ಪ, ದಿನಾಗೂ ಬರ್ತಾ ಇದ್ದೀರಾ, ಇದ್ದಕ್ಕಿದ್ದಂತೆ ಒಂದು ದಿವಸ ಬರಲಿಲ್ಲ ಅಂದುಕೊಳ್ಳಿ, ಅವಾಗ ಮನೆಯಲ್ಲಿ ಅದೇನೋ ಕಳ್ಕೊಂಡಂತೆ ಆಗ್ತಾ ಇರುತ್ತೆ. ಕಿವಿಗೆ ಒಂದು ಗಂಟೆ ಸಂತೋಷ ಬರ್ತಾ ಇತ್ತು, ಒಂದು ವೇಳೆ ಉಪದ್ರ ಆಗ್ತಿದ್ದಿದ್ರೆ, ಒಂದು ಗಂಟೆ ಇಲ್ಲಿ ಬಂದದ್ದು ಉಪದ್ರ ಆಗ್ತಾ ಇದ್ದಿದ್ರೆ ಕಳ್ಕೊಂಡ ಭಾವನೆ ಬರಲ್ಲ. ಅಬ್ಬೋ ದರಿದ್ರ ಬಿಟ್ಟೋಯ್ತಪ್ಪ, ಪ್ರಶಾಂತ ಕೊಡೋಣ ಅಂತಿರುತ್ತೆ. ಅಂತಹದ್ದು ಪ್ರವಚನಕ್ಕೆ ಹೋಗಿಲ್ಲ ಅಂದರೆ, ಏನೋ ಕಳ್ಕೊಂಡ ಭಾವನೆ ಬರ್ತಾ ಇದೆ ಅಂದರೆ ಪ್ರವಚನದ ಮೇಲೆ ಆಸಕ್ತಿ ಬಂತು ಅಂತ ಅರ್ಥ ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಶ್ರೋತ್ರಕ್ಕೂ ಕೇಳಿ ಕಿಂಪಾಗಿದೆ ಅದಕ್ಕೆ ಬರ್ತಾ ಇರೋದು, ಮನಸ್ಸಿಗೂ ಸಂತೋಷ ಆಗ್ತಾ ಇದೆ. ಪ್ರವಚನದ ಲಕ್ಷಣ ಏನು ಅಂದರೆ, ಅದು ಎಷ್ಟು ಜನ ಜ್ಞಾನಿಗಳ ಬಾಯಿಂದ ಬಂದಿದೆಯೋ ಈ ಮಾತು. ಏನು ಮಾತು ಅಂದರೆ, ನಾವು ಯಾವ ತೊಂದರೆಯನ್ನು ಅನುಭವಿಸ್ತಾ ಇರ್ತೇವೋ ಪ್ರವಚನಕ್ಕೆ ಹೋಗಿ ಕೂತಾಗ, ಪ್ರಾರ್ಥನೆ ಮಾಡಿಕೊಂಡು ಕೂತರೆ ಆ ಹೇಳುವವರ ಬಾಯಿಯಿಂದ ಸರಿಯಾಗಿ ನಮಗೆ ತಕ್ಕಂಥ ಔಷಧವನ್ನೇ ಕೊಡ್ತಾರೆ. ಇದು ಬಹಳ ಜನಕ್ಕೆ ಅನುಭವ ಆದ ಮಾತು. ಅಲ್ಲ, ನಾನೇನೋ ಅಂದುಕೊಂಡಿದ್ದೆ ಸ್ವಾಮಿಗಳ ಬಾಯಿಂದ ಅದೇ ಬಂತು. ಹೇಗ್ರಿ ಬಂತು? ಜೋಡಿಸುವವ ಒಬ್ಬನೇ, ನಮ್ಮಲ್ಲಿ ಈ ರೀತಿಯಾದ ತೊಂದರೆಯಿಂದ ಪ್ರಾರ್ಥನೆ ಮಾಡಿಸುವವ ಒಬ್ಬನೇ, ಹಾಗೆ ಅವರಿಂದ ನುಡಿಸುವವನು ಒಬ್ಬನೇ. ಆದ್ದರಿಂದ ಈ ರೀತಿಯಾಗಿ ನಡೆಯುತ್ತೆ. ನಂತರ ಕವುತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾತ್ ಹೇಳ್ತಾರೆ. ಉತ್ತಮ ಶ್ಲೋಕನಾದ ಭಗವಂತನ ಗುಣಗಳನ್ನು ಅನುವಾದ ಮಾಡೋದರಿಂದ ಯಾವನು ಬೇಡ ಬೇಡ ಅಂತ ಹೋಗ್ತಾನೋ ಅವನು ಅತ್ಯಂತ ಮುಗ್ಧ, ಬುದ್ಧಿ ಇಲ್ಲದವ ಅಂತರ್ಥ. ಅಷ್ಟೇ ಹೊರತು ಇಂಥ ಭಗವಂತನ ಕಥಾ ಬರುವಾಗ ಯಾರು ಬೇಡ ಅಂತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ, ನನಗೆ ಶ್ರೀಕೃಷ್ಣನ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ, ಕಲಿಕಾಲದ ಕಲ್ಮಷವನ್ನು ನಾಶ ಮಾಡುವಂಥ ಕೃಷ್ಣನ ಚರಿತ್ರೆಯನ್ನು ನಮಗೆ ಹೇಳಿ ಅಂತ ಪ್ರಾರ್ಥನೆ ಮಾಡಿದರೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಸಮ್ಯಕ್ ವ್ಯವಸಿತ ಬುದ್ಧಿ ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀರತಿ. ಸರಿ, ಒಳ್ಳೆ ಭಗವಂತನಲ್ಲಿ ಚಿಂತನೆ ಬಂದಿದೆ ನಿನಗೆ, ಆದ್ದರಿಂದ ಕೇಳ್ತಾ ಇದ್ದೀಯ. ಮತ್ತು ಬರ್ತಾ ಕಥಾಭಾಗಕ್ಕೆ ಬರ್ತಾ ಇದ್ದಾರೆ. ಭೂಮಿ ವಿಶೇಷವಾಗಿ ನೃಪರಾಗಿ ಅಂದರೆ ವಿಶೇಷ ದೃಪ್ತ ನೃಪ ವ್ಯಾಜ ದೈತ್ಯಾನೀಕ ಶತಾಯುತೈ, ರಾಜರ ವೇಷದಿಂದ ನೂರಾರು ಸಾವಿರಾರು ಜನ ದೈತ್ಯರು ಹುಟ್ಟಿ ಬಂದರು. ಅವರಿಂದ ಭಾರ ಜಾಸ್ತಿ ಆಯಿತು ಭೂಮಿಗೆ, ತುಂಬ ಭಾರ ಆಯಿತಂತೆ. ಅದಕ್ಕೆ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾಳೆ. ಗೌರ್ಭೂತ್ವ ಅಶ್ರುಮುಖಿ, ಆಕಳ ರೂಪದಲ್ಲಿ ಬರ್ತಾ ಇದ್ದಾಳೆ ಬ್ರಹ್ಮದೇವರ ಸನ್ನಿಧಾನಕ್ಕೆ ಬಂದು ಕೇಳ್ತಾ ಇದ್ದಾಳೆ, ನನ್ನ ಭಾರವನ್ನು ಕಡಿಮೆ ಮಾಡಿ. ಅವಾಗ ನಮಗನ್ಸುತ್ತೆ ಬೆಟ್ಟಗಳನ್ನೇ ಹೊತ್ತಿದ್ದಾಳೆ, ಭೂಮಿಯ ಮೇಲೆ ಇರುವ ಬೆಟ್ಟಗಳ ಸಂಖ್ಯೆ ಎಷ್ಟು ಗೊತ್ತಾ ಅಂದರು. ಭೂಮಿಯ ಮೇಲೆ ಇರುವ ಬೆಟ್ಟಗಳ ಸಂಖ್ಯೆ 360, ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ, ಚಿಕ್ಕ ಚಿಕ್ಕದು ಲೆಕ್ಕ ಮಾಡಲಿಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳೇ 360. ಅಂಥ 360 ಬೆಟ್ಟಗಳನ್ನೇ ಹೊತ್ತಾಕೆಗೆ ಇರುವೆಗಳಂತೆ ಇರುವ ಮನುಷ್ಯರು ಭಾರ ಆದರ. ಆದ್ದರಿಂದ ಈ ದೈತ್ಯರು ರಾಜರಾಗಿ ಬಂದದ್ದು ಭೂದೇವಿಗೆ ಭಾರ ಅಂದ್ರಲ್ವ, ಆ ಭಾರ ಹೇಗೆ ಅಂದರೆ ವಾದಿರಾಜರು ರುಕ್ಮಿಣೀಶ್ವರ ಜಯದಲ್ಲಿ ತುಂಬ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ನಮಗೆ ತಲೆಗೆ ಬರಬೇಕಾದರೆ ಮನೆಯಲ್ಲಿ 10 ಜನ ಅಡುಗೆ ಮಾಡಿದ್ದಾರೆ, ಯಾರೋ ಒಬ್ಬರು ಬರ್ತಾರೆ, ಅವರು ಜಾಸ್ತಿ ಆಗ್ತಾರೇನಪ್ಪ, ಜಾಸ್ತಿ ಆಗೋದಿಲ್ಲ. ಆದರೆ ಆ ಹೆಣ್ಣು ಮಗಳಿಗೆ ಆ ಒಬ್ಬರೇ ಭಾರ ಯಾವಾಗ ಆಗ್ತಾರ ಅಂದರೆ, ಆ ಬಂದಂಥ ವ್ಯಕ್ತಿ ತನ್ನ ಗಂಡನನ್ನ ಬೈಯೋನಾದರೆ, ಒಬ್ಬನೇ ಬಂದಿದ್ದು ಮನೆಗೆ, ಕೂತಾಗ್ಲಿಂದ ಬೈತಾ ಇದ್ದಾನೆ, ಇವ್ರ ಮನೆಯವರು ಹೀಗೆ, ಅವ್ರ ಮನೆಯವರು ಹೀಗೆ, ಇವ್ರ ಮನೆಯವರು ಹೀಗೆ ಅಂತ ತನ್ನ ಗಂಡನನ್ನೇ ಬೈತಾ ಇರುವಂತಹ ವ್ಯಕ್ತಿ ಮನೆಗೆ ಬಂದ್ರೆ ಆ ಹೆಂಡತಿಗೆ ಹೇಗಿರುತ್ತೆ? ಯಪ್ಪ ಈತ ಹೋದ್ರೆ ಸಾಕು ಅಂತಿರುತ್ತೆ. ಅವಾಗ ಯಾರೋ ಕೇಳಿದ್ರು, 10 ಜನಕ್ಕೆ ಅಡಿಗೆ ಮಾಡ್ತಾ ಇದೀಯಾ ನೀನು, ಒಬ್ಬನಿಗೆ ಅಡಿಗೆ ಜಾಸ್ತಿ ಆಯ್ತಾ? ಅವಾಗ ಅಂತಾರೆ, ಅಡಿಗೆ ಮಾಡೋದು ಜಾಸ್ತಿ ಅಲ್ಲ, ಈತನ ಭರಿಸೋದೇ ಬಹಳ ಕಷ್ಟ. ಹಾಗೆ ದೈತ್ಯರೆಲ್ಲ ಅವರು ಸುಮ್ಮನೆ ಕೂತಿದ್ದಾರಲ್ಲ, ಅವ್ರೇನು ತೊಂದರೆ ಕೊಡ್ತಾ ಇಲ್ಲ, ಅದಕ್ಕಂದ್ರು ಸುಮ್ಮನೆಯಲ್ಲಿ ಕೂತಿದ್ದಾರೆ. ದೇವರನ್ನ ಬೈಯೋದೇ ಅವರ ಜಪ, ಶ್ರೀಹರಿಯನ್ನ ನಿಂದ ಮಾಡೋದೇ ಜಪ ಆಗಿದೆ. ಅದನ್ನ ಕೇಳಲಾರದೆ ಭೂದೇವಿ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾಳೆ. ಸರಿ, ಬ್ರಹ್ಮದೇವರ ಹತ್ರ ಹೋದವಳು ಹೇಗೆ ಹೋದಪ್ಪ ಅಂದ್ರೆ ಹೇಳುತ್ತಾರೆ, ಗೌರವೋತ್ವ ಆಕಳ ರೂಪದಿಂದ ಹೋದಂತೆ. ಈಗ ನಾವು ಬೇರೆ ವೇಷ ಹಾಕೊಂಡು ಯಾರ ಹತ್ರ ಹೋಗ್ಲಿಕ್ಕೆ ಸಾಧ್ಯ? ಆ ವೇಷದಿಂದ ಹೋದಾಗ ಅವರು ನಮ್ಮನ್ನ ಕಂಡು ಹಿಡಿಯದಿದ್ರೆ ಹೌದಪ್ಪ ಇವರು ಯಾರು ಅಂತ ನೋಡ್ಬೋದು, ಗೊತ್ತೇ ಇರುತ್ತೆ ಅವರಿಗೆ ನಾವು ಯಾರು ಅಂತ ಗೊತ್ತು. ಮತ್ತೆ ವೇಷ ಹಾಕೊಂಡು ಯಾಕೆ ಹೋಗ್ಬೇಕು? ಮಾಮೂಲು ಥರ ಹೋಗ್ಬೋದಲ್ವಾ? ಅದಕ್ಕಂದ್ರೂ ಹಾಗಲ್ಲ, ದೇವರಿಗೆ ಅತ್ಯಂತ ಪ್ರೀತಿಕರವಾದ ವ್ಯಕ್ತಿಗಳು ಎರಡು. ಯಾವುದು ಅಂದರೆ, ಒಂದು ಬ್ರಾಹ್ಮಣ, ಒಂದು ಆಕಳು. ಅದರಲ್ಲೂ ಕೂಡ ಬ್ರಾಹ್ಮಣ ಗೋಹಿತಾಯಚ ಅಂತ ಹೇಳಿಲ್ಲ, ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳಿದರು. ಅದರಿಂದ ಗೋವುಗಳು ಮೊದಲಂತೆ. ಯಾಕೆ ಗೋವುಗಳು ಅಂದರೆ ದೇವರಿಗೆ ಅಷ್ಟು ಇಷ್ಟ ಅಂದರೆ, ತನ್ನ ನಾಮವನ್ನ ಸದಾ ನೆನೆಯುತ್ತಾ ಇರುತ್ತೆ. ದೇವರ ನಾಮವನ್ನ ತನ್ನ ಬಾಯಿಯಿಂದ ಸದಾ ನೆನೆಯುವಂಥ 4 ಕಾಲಿನ ಪಶುಗಳಲ್ಲಿ ಆಕಳು ಶ್ರೇಷ್ಠ ಅಂದರು. ಹೌದಾ, ದೇವರ ನಾಮ ಬರುತ್ತೆ ಆಕಳ ಬಾಯಿಯಿಂದ. ಆಕಳ ಬಾಯಿಯಿಂದ ಏನು ಬರುತ್ತೆ? ಅಂಬಾ ಅಂತ. ಅಂಬಾ ಅಲ್ಲಂಥದು ಏನದು? ಹರಿವಂಶದಲ್ಲಿ ವೇದವ್ಯಾಸರೇ ಹೇಳುತ್ತಾರೆ, ಹಂಭಾರವೇಣ ಅಂತ. ಹಕಾರ, ಹಕಾರದಿಂದ ಕೂಡಿದ ಹಂಭಾರವೇಣ ಅಂತ. ಅಲ್ಲಿ ಹಕಾರ ಯಾಕೆ ಬರ್ತಾ ಇರುತ್ತೆ ಅಂದರೆ, ಹಿಂಕಾರ ನಾಮಕ ಭಗವಂತ ಆ ಪಶುಗಳಿಗೆಲ್ಲ ನಿಯಾಮಕ. ಆತನ ಹಕಾರದಿಂದ ಕೂಡಿದ ಹಂಬಾ ಅಂತ ಕೇಳಿದರೆ ಅದು ವಿಶೇಷವಾಗಿ ದೇವರ ನಾಮ. ಆಕಳಿಗೆ ಗೊತ್ತಿಲ್ಲದೇನೆ ದೇವರ ನಾಮ, ಅದಕ್ಕೆ ಸಂತೋಷ ಆದರೂ ಹಂಬ. ಏನು ಬಂದರೂ ಅದು ಆ ಒಂದು ಹೆಸರು ಬಿಟ್ಟರೆ ಬೇರೊಂದು ಶಬ್ದವೇ ಇಲ್ಲ. ಆದ್ದರಿಂದ ತನ್ನ ನಾಮವನ್ನ ಸದಾ ಉಚ್ಚಾರ ಮಾಡುವ ಪ್ರಾಣಿ, ಅದಕ್ಕೆ ಅದರ ಆಧಾರದ ಬಹಳ ಇಷ್ಟ ದೇವರಿಗೆ. ಅದಕ್ಕೆ ಈ ತುಂಬ ಪ್ರಸಿದ್ಧ ದೇವಸ್ಥಾನಗಳಲ್ಲೆಲ್ಲ ಮೊದಲು ದೇವಸ್ಥಾನ ಬಾಗಿಲು ತೆರೆಯೋದೇ ಆಕಳನ್ನು ಮುಂದಿಟ್ಟುಕೊಂಡು ತೆಗಿತಾರೆ. ಶ್ರೀನಿವಾಸನ ಹತ್ರ ಅಷ್ಟೇ, ಎಲ್ಲ ಕಡೆಯೂ ಅಷ್ಟೇ, ಮೊದಲು ಗೋವಿನ ದರ್ಶನ ಆಗಬೇಕು, ನಂತರ ಕುದುರೆ ದರ್ಶನ ಆಗಬೇಕು. ಹಾಗೆ ಗೋವಿನ ರೂಪದಲ್ಲಿ ಬಂದರೆ ಭಗವಂತ ವಿಶೇಷವಾಗಿ ಆ ರೂಪ ನೋಡಿದ ಕೂಡಲೇ ಖುಷಿಯಾಗ್ಬಿಡ್ತಾನೆ. ಆ ರೀತಿಯಾಗಿ ಗೋ ರೂಪದಲ್ಲಿ ಬರ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ಬ್ರಹ್ಮದೇವರು ಆಕೆಯ ತೊಂದರೆಯನ್ನು ನೋಡಿ, ಅಲ್ಲ ಗೊತ್ತಿಲ್ಲವ ಬ್ರಹ್ಮದೇವರಿಗೆ ಮೊದಲೇ ಗೊತ್ತು. ಆದರೆ ಆಕೆ ಬರುವ ಪರ್ಯಂತ ಕಾದರು, ಬಂದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷೀರ ಪಯೋನಿಧೇಹೆ, ಕ್ಷೀರ ಸಾಗರ ದಡಕ್ಕೆ ಬರ್ತಾ ಇದ್ದಾರೆ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ಪೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ಆ ಕ್ಷೀರ ಸಾಗರ ದಡಕ್ಕೆ ಹೋಗಿ ಪುರುಷ ಸೂಕ್ತದಿಂದ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರಂತೆ. ಸಂ ಆಹಿತ, ಚೆನ್ನಾಗಿ ಮನಸ್ಸನ್ನಿಟ್ಟು ಸ್ತೋತ್ರ ಮಾಡುತ್ತಾ ಇದ್ದಾರಂತೆ. ಇಲ್ಲೂ ಹೇಳುತ್ತಾರೆ, ನಾವು ಸ್ತೋತ್ರಗಳನ್ನ ಮಾಡುತ್ತೇವೆ, ಮಂತ್ರಗಳನ್ನ ಹೇಳುತ್ತೇವೆ, ಮನಸ್ಸು ಎಲ್ಲಿದೆ ದೇವರಲ್ಲೇ ಇಟ್ಟು ಹೇಳ್ತಾ ಇದ್ದೀವ, ಆ ಹೇಳಿದ ಮಂತ್ರ ಸ್ತೋತ್ರ ಸಾರ್ಥಕ. ಇಲ್ಲವ ಬರೀ ಏನೋ ಆಟೋ ಸೌಂಡ್ ಮಾಡಿದಂತೆ ನಮ್ಮ ಬಾಯಿಯು ಸೌಂಡ್ ಮಾಡ್ತಾ ಇರುತ್ತೆ ಶಬ್ದ. ಮನಸ್ಸು ಮಾರುಕಟ್ಟೆಯಲ್ಲಿರುತ್ತೆ, ಬಾಯಿಯಲ್ಲಿ ವಾಯು ಸುದ್ದಿ ಹೋಗ್ತಾ ಇರುತ್ತೆ. ಈ ಜೀವ ಸತ್ತ ಕೂಡಲೇ ಚಿತ್ರಗುಪ್ತರ ಹತ್ರ ಹೋಗ್ತಾರಂತೆ. ಚಿತ್ರಗುಪ್ತ ಕೇಳುತ್ತಾನಂತೆ, ಮರ್ಯಾದೆಯಾಗೆ ಕೇಳುತ್ತಾನೆ, ಏನಪ್ಪ ಏನಾದರೂ ಪಾಪ ಮಾಡಿದೀಯಾ? ಛೇ, ನಾನೇನು ಮಾಡಿಲ್ಲ. ಆವಾಗ ತಲೆ ಮೇಲೆ ಒಂದು ದಂಡ ಇಡ್ತಾರಂತೆ. ಇಟ್ಟ ಕೂಡಲೇ ಸರ 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 ನನ್ನ ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ ಮಾಡಿದ ಪಾಪಗಳೆಲ್ಲ ತನಗೆ ಗೊತ್ತಿಲ್ಲದೇನೆ ಹೆಡ್ತಾ ಹೋಗ್ತಾರಂತೆ, ಎಚ್ಚರವಿಲ್ಲದೆ ಹೆಡ್ತಾನೆ. ಆ ಥರ ನಿತ್ಯ ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೇ ಸ್ನಾನ ಮಾಡೋ ಕಾಲಕ್ಕೆ ಶುರುವಾಗುತ್ತೆ ಯಾವುದು ಪಾರಾಯಣ. ಸರ 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 ಬರ್ತಾ ಇರುತ್ತೆ. ಆ ಮಾಡೋ ಕಾಲಕ್ಕೆ ತಲೆ ಪಾರಾಯಣ ಮಾಡುವ ಸ್ತೋತ್ರದಲ್ಲಿ ಎಷ್ಟಿದೆ ಅಂತ ನಾವೇ ನೋಡಿಕೋಬೇಕಾದ ವಿಚಾರ. ಇನ್ನೊಬ್ಬರಿಗೆ ಹೇಳೋದಾಗ್ಲಿ ಇನ್ನೊಬ್ಬರು ಮೂಗು ಹಾಕುವಂತ ವಿಚಾರ ಅಲ್ಲ ಅದು, ನಾವೇ ನೋಡಬೇಕಾದ ವಿಚಾರ. ಹಾಗೆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ತೋತ್ರ ಮಾಡಿದಾಗ ದೇವರು ದರ್ಶನ ಕೊಡಲಿಲ್ಲ, ಕೇವಲ ಆಕಾಶವಾಣಿ ಬರ್ತಾ ಇದೆ. ಅದು ಕೂಡ ಅಲ್ಲಿ ಎಲ್ಲ ದೇವತೆಗಳಿಂದ ಬ್ರಹ್ಮದೇವರು ಕೂಡಿಕೊಂಡು ಹೋದರೆ ಆಕಾಶವಾಣಿ ಕೇಳಿಸಿದ್ದು ಬ್ರಹ್ಮದೇವರಿಗೆ ಮಾತ್ರ. ಬ್ರಹ್ಮದೇವರು ಹೇಳುತ್ತಾ ಇದ್ದಾರೆ, ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇದಾಃ ದ್ವಿದಶ ಅನುವಾಚ. ಅಯ್ಯ, ಭಗವಂತ ಹೇಳಿದ್ದಾನೆ, ಆ ಮಾತನ್ನ ಕೇಳಿ ಬೇಗ ಮಾಡಿ, ಹಾಗೆ ಮಾಡಿ ಹೇಳ್ತಾ ಇದ್ದಾರೆ. ದೇವರಿಗೆ ಇದು ಮೊದಲೇ ಗೊತ್ತೋ ಇಲ್ವೋ? ಭೂದೇವಿ ಬಂದು ಕೇಳಿಕೊಳ್ಳೋ ಪರ್ಯಂತ ದೇವರಿಗೆ ಗೊತ್ತಿಲ್ಲದೆ ಇದೆಯೋ ಅಥವಾ ಮೊದಲೇ ಗೊತ್ತಿದೆಯೋ? ಹೇಳ್ತಾರೆ, ಪುರ ಪುರೈವ ಪುಂಸಾವಧೃತೋ ಜ್ವರ ಜ್ವರ. ಮೊದಲೇ ದೇವರಿಗೆ ಎಲ್ಲ ಗೊತ್ತಿದೆಯ? ಹೌದಾ, ಹೇಗೆ ಗೊತ್ತಿದೆ? ಅದಕ್ಕಂದ್ರು ಈ ದೈತ್ಯರು ಒಟ್ಟಾರೆ ಈ ಹಿಂದಿನ ಕಾಲ ಪೇಪರಲ್ಲಿ ಬರ್ತಾ ಇತ್ತು, ನ್ಯೂಸ್ ಪೇಪರಲ್ಲಿ ಪಜಿಲ್ ಅಂತ ಬರ್ತಾ ಇತ್ತು, ನೋಡಿದ್ದೀರಾ? ಅದಕ್ಕೆ ನಾಲ್ಕು ಮಾರ್ಗ ಇರುತ್ತೆ, ಸೆಂಟರ್ಗೆ ಹೋಗಬೇಕು, ಒಂದು ಮಾರ್ಗ ಮಾತ್ರ ಹೋಗುತ್ತೆ. ಅದು ನೋಡ್ಲಿಕ್ಕೆ ಎಲ್ಲರೂ ನ್ಯೂಸ್ ಪೇಪರ್ ತಗೊಂಡು ಮಾಡ್ತಾ ಇದ್ರು. ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ, ನಾಲ್ಕು ಕಡೆಯಿಂದ ಪ್ರಯತ್ನ ಮಾಡಿ ಕೊನೆಗೆ ಒಂದು ಕಡೆ ಹೋಗ್ತಾನೆ. ಚೂರು ಬುದ್ಧಿ ಇದ್ದವ ಏನು ಮಾಡ್ತಾನೆ, ಸೆಂಟರ್ ಇಂದ ಶುರು ಮಾಡಿದರೆ ಒಂದೇ ಹೋಗುತ್ತೆ, ಇನ್ನು ಮೂರು ಪ್ರಯತ್ನ ಮಾಡಬೇಕಾಗಿಲ್ಲ. ಹಾಗೆ ಇಡೀ ಭಾಗವತ ಆಗಲಿ ಭಾರತ ಆಗಲಿ ಯಾವುದೇ ಆಗಲಿ, ಮೇಲ್ನೋಟಕ್ಕೆ ಅವ್ರು ಬಂದ್ರು ಈಗಂದ್ರು ದೈತ್ಯರು ಬಂದ್ರು ತೊಂದರೆ ಕೊಟ್ರು, ಅದಕ್ಕೆ ಭೂದೇವಿ ಬಂದ್ಲು ದೇವರ ಹತ್ರ ಹೋದ್ಲು, ಇವೆಲ್ಲ ಯಾರಿಗೆ ಅಂದರೆ ಒಳಗಿನ ವಿಷಯ ಗೊತ್ತಿಲ್ಲದವರಿಗೆ. ಏನು ಒಳಗಿನ ವಿಷಯ ಅಂದರೆ, ಜಗತ್ತಿನಲ್ಲಿ ದೇವರು ಬಿಟ್ಟರೆ ಪ್ರತಿಯೊಬ್ಬ ಜೀವಿ ಜೀವಸಂಘ ಅದಕ್ಕೆ ವ್ಯತಿರಿಕ್ತಳಾದ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಮೊದಲುಕೊಂಡು ಸಕಲ ಜೀವರಾಶಿಗಳು ಅಸ್ವತಂತ್ರ ಗೊಂಬೆಗಳೇ. ಅಲ್ಲಿ ಒಳಗಿದ್ದು ಭಗವಂತ ಆಡಿಸಿದರೆ ಆಡುತ್ತಾರೆ, ಇಲ್ಲದಿದ್ದರೆ ಇಲ್ಲ. ದೈತ್ಯರು ಗೊಂಬೆಗಳೇ. ಆ ಗೊಂಬೆಗಳನ್ನ ಭೂಲೋಕಕ್ಕೆ ತಂದದ್ದು ಯಾರಯ್ಯ? ಇವನೇ. ಯಾರು? ಈ ಭಗವಂತನೇ. ಆ ಗೊಂಬೆಗಳನ್ನ ಭೂಲೋಕಕ್ಕೆ ತಂದು ಅವರ ಮೂಲಕ ದೇವರನ್ನ ಬೈಯುವಂತೆ ಮಾಡಿದ್ ಯಾರು? ದೇವರೇ. ಅದರಿಂದ ಪ್ರತಿಯೊಬ್ಬ ಜೀವರಾಶಿಯ ಒಂದು ಚರ್ಯೆಯನ್ನ ಚೆನ್ನಾಗಿ ತಿಳ್ಕೊಂಡಿರುವಂತ ತಾನೇ ಮಾಡಿಸುವಂತ ಭಗವಂತನಿಗೆ ಪ್ರತ್ಯೇಕ ಇನ್ನೊಬ್ಬರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ನನ್ನ ಧರ್ಮದಂತೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ, ಭವದ್ಭಿಹಿ ಅಂಶೈಹಿ ಎದುಸು ಉಪಜನ್ಯತ, ನೀವೆಲ್ಲರೂ ಕೂಡ ಯಾದವ ಕುಲದಲ್ಲಿ ಹುಟ್ಟಿ ಬನ್ನಿ, ದೇವತೆಗಳೆಲ್ಲ ದೇವಸ್ತ್ರೀಯರು ಹುಟ್ಟು ಬನ್ನಿ. ತದನಂತರ ಮುಂದೆ ಹೇಳ್ತಾ ಇದ್ದಾರೆ, ವಸುದೇವ ಗೃಹೇ ಸಾಕ್ಷಾತ್ ಪುರುಷ ಪರಹ ಭಗವಾನ್ ಜನಿಷ್ಯತೆ ತತ್ ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ಮುಂದೆ ಭಗವಂತ ವಸುದೇವನ ಮಗನಾಗಿ ಬರಲಿಕ್ಕಿದ್ದಾನೆ, ಆತನ ಪ್ರಿಯ ಅಂದರೆ ಆತನಿಗೆ ಸೇವಾ ಮಾಡಲಿಕ್ಕಾಗಿ ಎಲ್ಲ ಸುರಸ್ತ್ರೀಯರು ಬರಲಿ. ತದನಂತರ ದೇವರು ಬರಲಿಕ್ಕೆ ಮೊದಲು ಶೇಷದೇವರು ಬರಲಿಕ್ಕಿದ್ದಾರೆ. ಶೇಷದೇವರು ಬರಲಿಕ್ಕಿದ್ದಾರೆ. ಇಷ್ಟು ಹೇಳಿದ ಮೇಲೆ ಸಂಶಯ ಬಂತು, ಮನೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಅಪ್ಪನೂ ಬರ್ತಾ ಇದ್ದಾನೆ, ಅಣ್ಣನೂ ಬರ್ತಾ ಇದ್ದಾನೆ, ತಮ್ಮನೂ ಬರ್ತಾ ಇದ್ದಾನೆ, ಎಲ್ಲರೂ ಓಡಿ ಹೋಗ್ತಾ ಇದ್ದೀವಿ. ಒಬ್ಬರ ಹೆಸರು ಮಾತ್ರ ಕೇಳಿಸಲಿಲ್ಲ, ಯಾರದು ಅಮ್ಮಂದು. ಮಕ್ಕಳಿಗೆಲ್ಲ ಆಗುತ್ತೆ, ಅಯ್ಯೋ ತಪ್ಪ ಇಷ್ಟ ನಾನು ಲಿಸ್ಟ್ ಹಾಕಿದ್ದೆ, ಇದರಲ್ಲಿ ಈ ಲಿಸ್ಟಲ್ಲಿ ಅಮ್ಮನ ಹೆಸರೇ ಇಲ್ಲಲ್ಲ. ಅದಕ್ಕಂದ್ರು ಆ ಅಮ್ಮನೂ ಬರ್ತಾ ಇದ್ದಾಳೆ. ಯೋಗ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್, ಇಡೀ ಜಗತ್ತು ಯಾರಿಂದ ಮೋಹಿತವಾಗುತ್ತೋ ಅಂಥ ಲಕ್ಷ್ಮೀದೇವಿನೂ ಬರ್ತಾ ಇದ್ದಾಳಯ್ಯ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ತದನಂತರ ಎಲ್ಲರೂ ಹೊರಟು ಹೋದರು. ಇತ್ತ ಶೂರಸೇನ, ಶೂರಸೇನ ವಿಶೇಷವಾಗಿ ತಾನು ರಾಜ್ಯ ಆಳತಾ ಇದ್ದ, ಅಂಥ ಶೂರಸೇನನ ರಾಜ್ಯದ ಆ ಪರಿಧಿಯನ್ನು ವರ್ಣನೆ ಮಾಡ್ತಾ ಬರ್ತಾಯಿದ್ದಾರೆ. ಅಲ್ಲಿ ಉಗ್ರಸೇನನು ಬರ್ತಾ ಇದ್ದಾನೆ. ಉಗ್ರಸೇನ ಮಹಾನುಭಾವ, ತನ್ನ ರಾಜ್ಯವನ್ನು ಆಳತಾ ಇರುವಾಗ ಅವನ ಮಗನಾಗಿರತಕ್ಕಂಥ ಕಂಸ ಹೆಸರಿಗೆ ಮಾತ್ರ ಉಗ್ರಸೇನನನ್ನು ರಾಜನನ್ನಾಗಿಟ್ಟು ತಾನೇ ಆ ಹಗ್ಗವನ್ನು ಕೈ ಹಿಡಿತಾ ಇದ್ದಾನೆ, ಅಧಿಕಾರದ ಹಗ್ಗ. ತನ್ನ ತಂಗಿಯಾಗಿರತಕ್ಕಂಥ ದೇವಕೀದೇವಿ, ದೇವಕೀದೇವಿಗೆ ಶೂರಸೇನನ ಮಗನಾಗಿರತಕ್ಕಂಥ ವಸುದೇವನಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಮದುವೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬರುವಾಗ ನೋಡ್ತಾ ಇದ್ದಾನೆ, ಅಂದರೆ ನಾವು ಮಾಡಿದ ಕೆಲಸ ನಾನು ನನ್ನದು ಎಂಬುದರ ಪರಿಣಾಮ ಹೇಗಿರುತ್ತೆ ಇಲ್ಲಿ ಹೇಳ್ತಾರೆ. ಈಗ ಪಕ್ಕ ಮನೆಯವರು ಏನೋ ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರ ಮನೆಗೆ, ನೀವು ಎಷ್ಟು ಸಲ ನೋಡ್ತೀರಾ, ಒಂದು ಸಲ ನೋಡ್ತೀರಾ, ಏನು ಇವತ್ತು ಅಂತ ಕೇಳ್ತೀರಾ, ಇಲ್ಲ ಏನೋ ವಿಷಯ ಅದು ಅಂದ್ರೆ ಹಾ ಸರಿ ಬಿಡ್ರಿ. ಆದರೆ ಅದನ್ನು ನೋಡಿ ಅಪ್ಪ ಎಷ್ಟು ಚೆನ್ನಾಗಿದೆ ಲೈಟಿಂಗ್ ಅರೇಂಜ್ಮೆಂಟು, ಆಹಾ ಓಹೋ ಅಂತೀರಾ, ತಲೆಗೂ ತರಲ್ಲ. ಅದೇ ನಿಮ್ಮನೆಗೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದರೆ ಅದು ನೋಡಿ ನೋಡಿ ಸಂತೋಷ ಪಡ್ತಾ ಇರ್ತೀವಿ, ಹೌದಾ? ನಮ್ಮದು ಮಾಡಿದ ಕಾಲಕ್ಕೆ ನಾವು ಆನಂದ ಪಡುವಷ್ಟು ಇನ್ನೊಬ್ಬರು ನೋಡಿದಾಗ ಪಡಲ್ಲ. ಯಾಕೆ? ನಂದು ಅಂತ ಅಟ್ಯಾಚ್ಮೆಂಟ್ ಇರುತ್ತೆ. ಯದ್ಯಪಿ ನಮ್ಮನೆಗಿಂತ ಆ ಮನೆ ಚೆನ್ನಾಗಿತ್ತು, ನಮ್ಮ ಲೈಟಿಂಗ್ ಅರೇಂಜ್ಮೆಂಟ್ಗಿಂತ ಆ ಲೈಟಿಂಗ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು, ಆದರೆ ಸಂತೋಷ ಕೊಟ್ಟದು ನಮ್ಮದೇ. ಯಾಕದು ಅಂದರೆ ನಮ್ಮದು ಅಂತ ಒಳಗೆ ಅಂಟು ಕೂತಿದೆ. ಹಾಗೆ ಕಂಸನು ಕೂಡ ವಸುದೇವ ದೇವಕಿಯರ ಮದುವೆ ಮಾಡಿ ಒಂದು ಸಲ ಇಲ್ಲಿರಬೇಡಿ. ಪುರಾಣ ಕೇಳುವ ಕಾಲಕ್ಕೆ ಕಣ್ಣು ಮುಚ್ಚಿ ಪುರಾಣ ಕೇಳಿದರೆ, ಕಣ್ಣು ಮುಚ್ಚಿ ಅಂದರೆ ಮತ್ತು ನಿದ್ದೆ ಬರುತ್ತೆ, ನಿದ್ದೆ ಬಾರದಂತೆ ಕಣ್ಣು ಮುಚ್ಚಿ ಟ್ರಾನ್ಸಲ್ಲಿ ಹೋಗ್ಬಿಡ್ಬೇಕು. ಏನು ನಡೀತಾ ಇದೆ ಅಲ್ಲಿಗೆ ಹೋಗಿಬಿಟ್ರೆ ಮನಸ್ಸು ಬಹಳ ಚೆನ್ನಾಗಿರುತ್ತೆ. ನೀವು ಯಾರಾದರೂ VIP ಬರ್ತಾ ಇದ್ರೆ, CMO PMO ಬಂದರೆ, ಒಂದು ಕಾರು ಹೋಗ್ತಾ ಇದ್ರೆ ಅದರ ಹಿಂದಲೇ ಕಾರುಗಳು ಬರ್ತಾ ಇರುತ್ತೆ. ಮುಂದೊಂದು 10 ಕಾರು, ಹಿಂದೊಂದು 10 ಕಾರು, ಅದು ಸೆಕ್ಯೂರಿಟಿ ಎಲ್ಲ ಬರ್ತಾ ಇರ್ತದೆ. ನೋಡಿದ್ದೀರಲ್ವಾ ನೀವೆಲ್ಲ ಕೆಲಸಕ್ಕೆ ಬರದೆ ಇವರೇ ಹೀಗಿದ್ರೆ ಆಗಿನ ಕಾಲ ರಾಜರೇ ಹೇಗಿರಬೇಕು ಅಂತ. ಮಧ್ಯದಲ್ಲಿ ದೊಡ್ಡ ಬಂಗಾರದ ರಥ, ಆ ರಥದಲ್ಲಿ ದೇವಕಿ ವಸುದೇವಿಯರನ್ನು ಕೂಡಿಸಿದ್ದಾನೆ, ತಾನೇ ಹಗ್ಗ ಹಿಡಿದಿದ್ದಾನೆ. ಸಾಮಾನ್ಯವಾಗಿ ಕಾರ್ ಇದ್ದಷ್ಟು ಮಾತ್ರಕ್ಕೆ ಡ್ರೈವಿಂಗ್ ಮಾಡಬೇಕು ಅಂತಿಲ್ಲ. ಈ VVIP ಅಂತ ಇರ್ತಾರಲ್ವಾ, ಅವರಿಗೆ ತುಂಬ ಕಾರುಗಳು ಇರ್ತವೆ, ಆದರೆ ಅವರು ಡ್ರೈವ್ ಮಾಡಲ್ಲ, ಡ್ರೈವರ್ ಇರ್ತಾನೆ ಕಳಿಸ್ತಾರೆ. ಆದರೆ ಒಳಗೆ ಕೂತಂಥ ವ್ಯಕ್ತಿ ಬಹಳ ಬೇಕಾದವನಾದರೆ ಅವನ ತಲೆಗೆ ನಾವು ಬಹಳ ಬೇಕಾದವರಾಗಬೇಕಾದರೆ ಅವಾಗ ಅವರ ಎದುರಿಗೆ ಡ್ರೈವರನ್ನು ನೋಡಿ, ಏ ಸರಕು ನೀನು, ನಾ ಮಾಡ್ತೇನೆ. ಯಾಕೆ? ಆ ಡ್ರೈವಿಂಗ್ ಅವನೇ ಮಾಡ್ತಾನಲ್ವ. ಅದಾಗಿಲ್ಲ, ಇವ ಡ್ರೈವಿಂಗ್ ನಾ ಮಾಡ್ತೇನೆ, ಈ ಕೆಲಸ ನಾ ಮಾಡಿ ಇವರ ಮನಸ್ಸಲ್ಲಿ ಮುದ್ರೆ ಪಡಿತೇನೆ ಅಂತ. ಆ ಥರ ಸ್ವಯಂ ತಾನೇ ಕರ್ಕೊಂಡು ಬರ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಬರ್ತಾ ಬರ್ತಾ ಹಿಂದಿರುಗಿ ನೋಡ್ತಾನಂತೆ, ಎಂಥ ಕೆಲಸ ಮಾಡಿದೆ, ಎಷ್ಟು ಚೆನ್ನಾಗಿದ್ದಾರೆ ಅಪ್ಪ ನಮ್ಮವರು, ನಾನು ನನ್ನದು ನಾನು ನನ್ನದು ಎಂಬುದರ ತಾಂಡವ ಅವನ ಮುಖದಲ್ಲಿ ಕಾಣುತ್ತಾನೇ ಇತ್ತು. ಆದರೆ ಅಲ್ಲೂ ಹೇಳುತ್ತಾರೆ, ಅನೇಕ ಜ್ಞಾನಿಗಳು ಬಂದರು ಭಾಗವತದಲ್ಲಿ, ಅವರು ಮದುವೆ ಮೊದಲಾದ ಅನೇಕ ಕಾರ್ಯಕ್ರಮ ಮಾಡಿದರು, ಅವರೂ ನೋಟ ನೋಡಿದರು ತಮ್ಮವರು ಚೆನ್ನಾಗಿದ್ದಾರೆ ಅಂತ. ನೋಡುವ ಕಾಲಕ್ಕೆ ಸ್ವಾಮಿ ನಿನ್ನ ಇಚ್ಛಾ, ನೀ ಮಾಡಿಸಿದ್ದು, ನಿನ್ನ ವರಯ್ಯ, ನಿನ್ನ ಪೂಜಾ, ಈ ತರ ಚಿಂತನೆ ಹೋಗ್ತಾ ಇರುತ್ತೆ. ದೇವರಿಗೆ ದೂರ ಆದವರಿಗೆ ನಾನು ನಂದು ನಾ ಮಾಡಿಸಿದೆ ಎಷ್ಟು ಚೆನ್ನಾಗಿದೆ ಹೇಗೆ ಬರ್ತಾ ಇದೆ ಅಂತ ರೀತಿಯಾದ ಅಹಂಕಾರ ಮಮಕಾರಗಳ ರಥೋತ್ಸವ ನಡೀತಾ ಇತ್ತು. ನಡೀತಾ ಇದ್ದಾಗ ಆಕಾಶಗಾಣಿ ಬರ್ತಾ ಇದೆ, ಅಶ್ಯಾಸ್ತು ಅಷ್ಟಮೋ ಗರ್ಭ ಹಂತಾಯಾಮ್ ನಯಸೇ ಬುಧ. ಹೇ ದಡ್ಡ ಕಂಸ, ಎಂಥ ಕೆಲಸ ಮಾಡ್ತಾ ಇದೆಯೋ, ಅವಳ ಎಂಟನೇ ಗರ್ಭ ನಿನ್ನ ಕೊಂದು ಬಿಡುತ್ತೆ. ಅವಾಗ ಹೇಳ್ತಾರೆ, ಈ ಹೇಳಿದ್ಯಾರು ಸುಮ್ಮನೆ ಕೊಡದೆ, ಅವರ ಪಾಡಿಗವರು ಕೂತಿದ್ರೆ ಹೇಳದ ಹಂಗೆ ಕಂಸ ತನ್ನ ಪಾಡಿಗೆ ತಾನು ಕರ್ಕೊಂಡು ಹೋಗ್ತಿದ್ದ. ಎಲ್ಲರೂ ಆರು ಜನ ಮಕ್ಕಳಲ್ಲ, ಎಲ್ಲಾ ಜನ ಮಕ್ಕಳು ಉಳಿತಿದ್ರು, ಅವನಿಗೂ ಕೆಟ್ಟ ಹೆಸರು ಬರ್ತಾ ಇದ್ದಿಲ್ಲ, ಚೆನ್ನಾಗಿರ್ತಾ ಇದ್ದ. ಇದೆಲ್ಲ ಹಾಳು ಮಾಡಿದ್ದು ಯಾರು ಅಂದ್ರೆ ಈ ಆಕಾಶವಾಣಿ. ಅದಕ್ಕೆ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಆಕಾಶವಾಣಿ ಕೇಳಬೇಡಿ, ಆಕಾಶವಾಣಿ ಕೇಳಬೇಡಿ. ಅವನು ಹೇಳುತ್ತಾನೆ ಕೊನೆಗೆ, ಈ ಆಕಾಶವಾಣಿ ಸುಳ್ಳು ಹೇಳುತ್ತೆ ಅಂತಾನೆ. ಯಾಕೆ? ಗಂಡು ಹುಟ್ಟುತ್ತೆ ಅಂದ್ರೆ ಹೆಣ್ಣು ಹುಟ್ಟಿದೆ ಅಂತ ನೋಡ್ತಾನೆ ಕೊನೆಗೆ. ಸರಿ, ಆಕಾಶವಾಣಿ ಹೇಳಿದ್ಯಾರು ಗೊತ್ತು? ವಾಯುದೇವರೇ ಹೇಳಿದ್ದು, ವಾಯುದೇವರೇ ಹೇಳಿದ್ರು. ಅಲ್ರಿ, ಇಂಥ ಕೆಲಸ ಯಾಕೆ ಮಾಡಿದ್ರಿ? ನೀವು ಹೇಳಿದ್ದಕ್ಕೆ ತಾನೇ ಎಲ್ಲ ಮಕ್ಕಳನ್ನ ಕೊಂದದ್ದು ಅಂದ್ರೆ, ಎಲ್ಲವೂ ನಡೆಯಬೇಕಾಗಿದ್ದೇ ಭಗವಂತನ ಆಜ್ಞಾ ಪ್ರಕಾರ ನಡೆಯಬೇಕಾಗಿದ್ದೆ, ಆ ನಡೆಯೋದನ್ನ ತಡೆಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನಾದರೂ ಹಾಗ್ಯಾಕೆ ಮಾಡ್ತಾನೆ ಅಂದ್ರೆ, ಹೇಳ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣಕ್ಕೋದಾಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಸಜ್ಜನರಿಗೆ ಬರಬೇಕು ಆ ಒಳ್ಳೆ ಬುದ್ಧಿ ಬರಬೇಕು. ಆ ಒಳ್ಳೆ ಬುದ್ಧಿ ಬರಬೇಕಾದ್ರೆ ನಮಗೆ ಯಾವಾಗೂ ಒಳ್ಳೆದೇ ಆಗ್ತಾ ಇದ್ರೆ, ಸುಖವಾಗೇ ಇದ್ರೆ, ಕಷ್ಟ ಬಂದಾಗ ಸ್ವಾಮಿ ನೀ ಕೊಟ್ಟದ್ದು ಎಂಬ ಚಿಂತನೆ ಬರೋ ಚಾನ್ಸ್ ಇರುತ್ತಾ? ಇರೋದೇ ಇಲ್ಲ. ಕಷ್ಟ ಕೊಟ್ಟಾಗ ಆ ಟೈಮಲ್ಲಿ ನಾವು ಎಕ್ಸಾಮ್ ಪಾಸ್ ಆಗಬೇಕು, ಸ್ವಾಮಿ ನೀ ಕೊಟ್ಟದ್ದಯ್ಯ, ನೀ ಮಾಡಿಸಿದ್ದು, ನೀನು ಒಳ್ಳೆದಕ್ಕೆ ಕೊಟ್ಟಿದ್ದೀಯ, ಕೈ ಮುರಿದೀಯ, ಒಳ್ಳೆದಕ್ಕೆ ಮಾಡಿದೀಯ, ಅದೇನೋ ಇರುತ್ತೆ ಹಿಂದೆ, ನನಗೆ ಗೊತ್ತಿಲ್ಲ ಅಷ್ಟೆ. ಈ ರೀತಿ ಚಿಂತನೆ ನಮಗೆ ತಾನಾಗಿ ಬರ್ತಿದೆಯಾ? ನಮಗೆ ಸಾಧನೆ ಆಗ್ತಾ ಇದೆ. ಇದನ್ನೇ ಜ್ಞಾನಿಗಳು ಹೇಳ್ತಾರೆ, ವಿಜಯದಾಸರು, ಸಾಧನೆ ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರಲ್ವಾ, ಸಾಧನೆ ಆಗ್ತಾ ಇದೆಯಾ ಅಂಬೋದು ಹೇಗೆ ಗೊತ್ತಾಗಬೇಕು? ಹೇಳ್ರಿ, ನಿತ್ಯ ದೇವ್ರ ಪೂಜಾ ವೈಷ್ಣವ ಅದು ಇದು ಎಲ್ಲ ನಡೀತಾ ಇದೆ. ಅಲ್ಲಪ್ಪ, ಸಾಧನೆಯಿಂದ ನಿನ್ನ ಮೇಲೆ ಆಗಬೇಕಾದ ಪರಿಣಾಮ ಆಗಿದೆಯಾ ಇಲ್ವಾ? ಏನಾಗ್ಬೇಕು ಸ್ವಾಮಿ? ಏನೂ ಇಲ್ಲ. ಯಾವ ಕಾಲಕ್ಕೆ ದೇವರು ಏನು ಕೊಟ್ಟರೆ ಹರಿ ನನ್ನ ಒಳ್ಳೆಯದಕ್ಕಾಗಿ ಕೊಟ್ಟ ಅಂತ ಬರ್ತಿದೆಯಾ? ಇದ್ಯಾಕೆ ಕೊಟ್ಟಿ, ಹೀಗ್ಯಾಕೆ ಕೊಟ್ಟಿ ಅಂತ ದೇವರ ಮೇಲೆ ಸಿಟ್ಟು ಬರ್ತಿದೆಯಾ? ಅದು ನೋಡ್ಕೊಳ್ಳಿ, ಸಿಟ್ಟು ಬಾರದೆ ಸ್ವಾಮಿ ನೀ ಕೊಟ್ಟದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಬರ್ತಾ ಇದೆಯಾ? ಸಾಧನೆ ಚೆನ್ನಾಗಿ ಆಗ್ತಾ ಇದೆ ಅಂತರ್ಥ ಅಂದ್ರು. ಅದೆಂಥ ಅಳಗೋಲು ನಮ್ಮ ವಿಜಯದಾಸರು ಕೊಡ್ತಾರೆ. ಆ ರೀತಿಯಾಗಿ ಎಂಟನೇ ಗರ್ಭ ನಿನ್ನನ್ನು ಕೊಲ್ಲುತ್ತಯ್ಯ ಅಂತ ಹೇಳಿದಾಗ ಕಂಸ ಅವಳನ್ನೇ ಕೊಲ್ಲಕ್ಕೆ ಹೊರಟ. ಆ ಜುಗುಪ್ಸಿತವಾದ ಕರ್ಮವನ್ನು ಮಾಡುತ್ತಾ ಇದ್ದಾನೆ. ಮದುವೆ ಅವಾಗೇ ಮಾಡಿಕೊಂಡು ಬಂದಿರತಕ್ಕಂಥ ಹೆಣ್ಣುಡಿಗೆಯನ್ನ ಕೊಲ್ಲಲಿಕ್ಕೆ ಯಾವ ಕಟುಕರವನಿಗೂ ಮನಸ್ಸು ಬರಲ್ಲ. ಸ್ವಂತ ತನ್ನ ತಂಗಿಯನ್ನೇ ಕೊಲ್ಲಲಿಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ ತನ್ನ ಪ್ರಾಣಕ್ಕೆ ಭಯ ಬಂದಾಗ ಅವಳು ಎಂಟನೇ ಗರ್ಭ ಅವಳಿಂದ ಬಂದದ್ದು ತೊಂದರೆ ಕೊಡೋದು ಯಾಕೆ? ಇವಳನ್ನೇ ಕೊಂದ್ರೆ ಎಂಟನೇ ಗರ್ಭವೇ ಇರಲ್ಲ. ಆ ಗರ್ಭವರಿಗೆ ಯಾಕೆ? ಇವಳನ್ನೇ ಕೊಂದು ಬಿಟ್ರೆ ಆಯ್ತಲ್ಲ ಅವನಿಗೆ. ಅವಾಗ ವಸುದೇವ ಹೇಳ್ತಾ ಬರ್ತಾ ಇದ್ದಾನೆ, ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾನೆ. ಹೊಗಳುತ್ತಾನ ಅವನನ್ನ, ಶ್ಲಾಘನೀಯ ಗುಣ ಶೂರೈಹಿ ಭವಾನ್ ಭೋಜ ಯಶಸ್ಕರ. ನೀನು ಭೋಜಪುರದಲ್ಲಿ ಬಂದಿಯಪ್ಪ ಕಂಸ, ಭೋಜಪುರಕ್ಕೆ ನಿನ್ನಿಂದ ಒಳ್ಳೆ ಕೀರ್ತಿ ಬರ್ತಾ ಇದೆ. ಅಂಥ ಕಾಲಕ್ಕೆ ನಿನ್ನ ತಂಗಿಯನ್ನ, ಅದು ಮದುವೆ ಸಂದರ್ಭದಲ್ಲಿ ಕಥಂ ಹನ್ಯಾಹ ಭಗಿನಿ, ನಿನ್ನ ತಂಗಿಯನ್ನ ಕೊಲ್ಲಲಿಕ್ಕೆ ಹೇಗಾಗುತ್ತೆ? ಕೊಲ್ಲಬೇಡ. ಇಲ್ಲಿ ಕೆಲವು ವಿಷಯ ನೋಡಬೇಕಾಗುತ್ತೆ. ವಸುದೇವ ಸತ್ಯವಂತ. ವಸುದೇವ ಸತ್ಯವಂತ ಅಂದರೆ ಸತ್ಯವನ್ನೇ ನುಡಿಯುತ್ತಾನಷ್ಟೇ ಹೊರತು ಸುಳ್ಳನ್ನು ನುಡಿಯಲ್ಲ. ಇದು ವಸುದೇವನಿಗೆ ಭಾಗವತ ಕೊಟ್ಟ ಪಟ್ಟ. ಕಂಸನೇ ಒಪ್ತಾನೆ, ನೋಡಿ ನನ್ನ ಮಕ್ಕಳನ್ನೆಲ್ಲ ತಂದು ಕೊಡ್ತೇನೆ ಅಂದ ವಸುದೇವ. ನಂಬಬೋದೋ ಇಲ್ವೋ ಅಂತ ಕೂಡಲಿಲ್ಲ ಕಂಸ, ನಂಬಿಬಿಡ್ತೇನೆ ಅಂದ. ಯಾಕೆ? ವಸುದೇವರ ಸತ್ಯದ ಮೇಲೆ ದೀಕ್ಷಾ ಅಂತದ್ದು. ಅಂಥ ವಸುದೇವ ಇವಾಗ ಏನು ಮಾಡ್ತಾ ಇದ್ದಾನೆ? ಶ್ಲಾಘನೀಯ ಗುಣ. ಹೇ ಕಂಸ, ನಿನ್ನ ಗುಣಗಳೆಂತ ಗೊತ್ತಾ? ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಅವನು ನೋಡಿದ್ರೆ ಗೂಂಡ, ಮಹಾ ವರ್ಸ್ಟ್ ಕ್ಯಾಂಡಿಡೇಟ್ ಅವನು. ಅಂಥ ಕಾಲಕ್ಕೆ ಅವನನ್ನು ನೋಡಿ ನೀನು ಶ್ಲಾಘನೀಯ ಗುಣ ಅಂತ ಹೇಳಿದ್ರೆ ನಮಗೆ ಬೇರೆದು ಬೇಡ. ಸುಳ್ಳು ಹೇಳಿದ್ರೋ ಇಲ್ಲ ವಸುದೇವ? ವಸುದೇವ ಸುಳ್ಳು ಹೇಳಿದ, ಇಲ್ಲದ್ದನ್ನು ಹೇಳಿದ. ಅವಾಗ ಅರಣ್ಯಕಾಚಾರ ಹೇಳ್ತಾರೆ, ವಸುದೇವನ ಪರಿಚಯ ನಿಮಗಿಲ್ಲ, ವಸುದೇವ ಅತ್ಯದ್ಭುತ ಬಿಂಬೋಪಾಸಕ ಎಂಬುದನ್ನು ತಿಳಿಸಿಕೊಡ್ತಾ ಬರುತ್ತಾರೆ. ದೇವರನ್ನೇ ಮಗನನ್ನಾಗಿ ಪಡಿಬೇಕಾದ್ರೆ ಅವರೆಂಥ ಉಪಾಸಕರಾಗಿರ್ಬೇಕ್ರಿ? ಅದಕ್ಕೆ ಕಶ್ಯಪರೇ ಬರ್ತಾ ಇದ್ದಾರಲ್ಲಿ. ಆ ಕಶ್ಯಪರು ಎಂಥ ಬಿಂಬೋಪಾಸಕರು? ಅದಕ್ಕೆ ಹೇಳ್ತಾರೆ, ಕಂಸನೊಳಗೆ ನಿಂತ ಭಗವಂತ ಏನಿದ್ದಾನಲ್ವಾ, ಆ ಭಗವಂತನನ್ನು ನೋಡಿ ಹೇಳ್ತಾ ಇದ್ದಾರೆ. ಕಂಸನೊಳಗಿರುವ ದೇವರ ಹೆಸರು ಕಂಸ. ಆತನ್ನು ನೋಡಿ ಹೇಳ್ತಾರೆ, ನೀನು ಶ್ಲಾಘನೀಯ ಗುಣ ಅಂದ್ರು. ಕಾಣಿಸಿದ್ದು ದೇವರು, ಎದುರಿಗಿರೋದು ಕಂಸ. ಎಲ್ಲಿ ಅಂದರೆ ದುಷ್ಟರಿಂದ ಕಾರ್ಯ ಮಾಡಿಸುವಾಗ ಹೊಗಳಬೇಕಾದ ಸಂದರ್ಭ ಬಂದರೆ, ದುಷ್ಟರನ್ನ ಹೊಗಳಿದರೆ ನರಕ ಕೂತಿರುತ್ತೆ. ಆದ್ದರಿಂದ ಅಂತ ಸಂದರ್ಭದಲ್ಲಿ ಹೇಗೆ ಹೊಗಳಬೇಕು ಅಂದರೆ, ಅವರ ಒಳಗಿರುವ ದೇವರನ್ನ ಹೊಗಳಿಬಿಟ್ರೆ ಆ ಹೊಗಳಿಕೆ ದೇವರಿಗೆ ಸೇರುತ್ತೆ, ನಮ್ಮ ಕೆಲಸವೂ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಒಳ್ಳೆಯವನಯ್ಯ ಇನ್ನ ಮುಂದೆ ಹೇಳುತ್ತಾನೆ, ನೀನೇನೇ ಹೇಳು, ನಾನು ಸಾಯ್ಬೇಕಲ್ವಾ, ನನ್ನ ಕೊಲ್ತಾನೆ ಎಂಟನೇವ, ಆದ್ದರಿಂದ ನಾನು ಇವನ ಕೊಲ್ತೇನೆ. ಅವಾಗ ವಸುದೇವ ಅಂತಾನೆ, ಸರಿನಪ್ಪ ಇವಳ ಕೊಂದು ಬಿಡು, ಯಾಕೆ ಸಾವು ಬರುತ್ತೆ ಅಂತ. ನಂತರ ನಿಂಗೆ ಸಾವು ಬರುತ್ತೋ ಇಲ್ಲೋ, ನೀನು ಸಾವೇ ಬರದೇ ಇರೋದಾದರೆ, ಇವನಿಂದ ಸಾವು ಬರೋದಾದರೆ, ಇವನ ಕೊಂದ್ರೆ ಸಾವು ಬರದೇ ಇರುತ್ತೆ, ಆದ್ದರಿಂದ ಕೊಂದರು ಒಂದು ಅರ್ಥ. ಇವನ ಕೊಲ್ಲದೆ ಇವನ ಕೊಂದರು ಕೂಡ, ಇವಳನ್ನ ಕೊಂದರು ಕೂಡ, ಮುಂದೆ ಇನ್ನೊಬ್ಬನು ಬಂದು ಕೊಲ್ತಾನೆ ನನ್ನ. ಸಾವು ನಿನಗೆ ಇದ್ದೇ ಇದೆ, ಕಟ್ಟಿಟ್ಟ ಬುತ್ತಿ, ಯಾರೂ ಬೇಡ, ನೀನೇ ಸತ್ತೋಗ್ತೀಯ. ಅದರಿಂದ ಸಾವಿಗೆ ಹೆದರಿಕೊಂಡು ಕೆಟ್ಟ ಕೆಲಸವನ್ನ ಮಾಡೋದು ಸರಿಯಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನೀನ್ ಸಾಯ್ತೀಯನಪ್ಪ. ಭಾಗವತ ಎಷ್ಟು ವಿಸ್ತಾರವಾಗಿ ಮುಖ ತೆಗಿತಾ ಹೋಗುತ್ತೆ ಅಂದ್ರೆ, ನೀವು ಎಲ್ಲಾ ಗ್ರಂಥಗಳು ಭಾಗವತದಲ್ಲೇ ನೋಡಬಹುದು, ಗೀತೆಯನ್ನು ಭಾಗವತದಲ್ಲೇ ನೋಡಬಹುದು, ಉಪನಿಷತ್ತನ್ನು ನೋಡಬಹುದು, ಎಲ್ಲವೂ ಇಲ್ಲೇ ನೋಡಬಹುದು. ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ಒಂದು ವೇಳೆ ಸಾಯಬೇಕು ಅಂತ ಇದ್ದರೆ ನಿನ್ನನ್ನು ನಿಲ್ಲಿಸೋರು ಯಾರಿಲ್ಲ, ಬದುಕಬೇಕು ಅಂತಿದ್ರೆ ನಿನ್ನನ್ನು ನಿಲ್ಲಿಸೋರು ಯಾರೂ ಇಲ್ಲ. ಭಗವಂತನ ಸಂಕಲ್ಪಕ್ಕೆ ಹೇಗೆ ಬಂದರೆ ಹಾಗಾಗುತ್ತಯ್ಯ. ಮುಂದೆ ಆರು ಜನ ಮಕ್ಕಳನ್ನ ಕೊಂದ ಮೇಲೆ ಕಂಸ ದೇವಕಿ ವಸುದೇವರ ಕಾಲಿಗೆ ಬೀಳುತ್ತಾನೆ. ಆವಾಗಲೂ ಇದೇ ಮಾತುಗಳನ್ನು ವಸುದೇವ ಹೇಳುತ್ತಾನೆ, ನೀನು ಸ್ವತಂತ್ರನಲ್ಲಯ್ಯ, ನಿನ್ನ ಮೇಲೊಂದು ಶಕ್ತಿ ಕೂತಿದೆ, ಸಾವನ್ನಾದರೂ ಬದುಕನ್ನಾದರೂ ಅದೇ ಕೊಡುತ್ತಯ್ಯ, ಅದನ್ನು ಚಿಂತನೆ ಮಾಡು ಅಂತ ಹೇಳುವಂತ ವಸುದೇವ. ಎಷ್ಟು ಹೇಳಿದರೂ ಕೂಡ ಅವನಿಗೆ ತಲೆಗೆ ಬರಲಿಲ್ಲ. ನನ್ನ ಯವರ್ತದ ಕೌರವ್ಯ, ಅವನು ಹಿಂದೆ ಹೋಗ್ತಾ ಇಲ್ಲ, ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಸರಿಯಪ್ಪ, ಒಂದೇ ಒಂದು ಕೊಡ್ತೇನೆ, ನಿನಗೆ ಮಕ್ಕಳು ತಾನೇ ತೊಂದರೆ ಕೊಡೋದು, ಹುಟ್ಟಿದ ಮಕ್ಕಳನ್ನು ಹುಟ್ಟಿದಂತೆ ನಾನು ಕೊಟ್ಟು ಬಿಡುತ್ತೇನೆ ಅಂತ ಚೆನ್ನಾಗಿ ಹೇಳಿದಾಗ ಒಪ್ಪಿಕೊಂಡ. ತದನಂತರ ಹಾಗೆ ಮೊದಲನೇ ಮಗುವಾಯಿತು. ಮೊದಲನೇ ಮಗುವಿನ ಹೆಸರೇನು ಅಂತ ಕೇಳಿದರು. ಇಲ್ಲಿ ಹುಟ್ಟಿದ ಆರು ಜನ ಮಕ್ಕಳಲ್ಲಿ ಮೊದಲನೆಯವನ ಹೆಸರು ಹೇಳಿದರು, ಮಿಕ್ಕ ಐದು ಜನ ಹೆಸರು ಹೇಳಿಲ್ಲ. ಮೊದಲನೆಯ ಹೆಸರು ಕೀರ್ತಿಮಂತ. ಆ ಕೀರ್ತಿಮಂತನನ್ನು ಕರ್ಕೊಂಡು ಹೋಗಿ, ಯಾಕೆ ಮೊದಲನೆಯವನನ್ನೇ ಹೆಸರು ಯಾಕೆ ಇಟ್ಟರು ಅಂದರೆ, ಅವನನ್ನು ಕೊಟ್ಟದ್ದಕ್ಕೆ ವಸುದೇವನಿಗೆ ಕೀರ್ತಿ ಬಂತು, ಆದ್ದರಿಂದ ಅವನಿಗೆ ಕೀರ್ತಿಮಂತ ಅಂದರು. ವಸುದೇವ ತಂದು ಕೊಟ್ಟ. ಕೊಟ್ಟ ಕೂಡಲೇ ಕಂಸ ಹೇಳುತ್ತಾನೆ, ನಕ್ಕು ಬಿಡುತ್ತಾನೆ, ಹೇ ಕಂಸ ಕರ್ಕೊಂಡು ಹೋಗಿ ಕೂಸಣ್ಣ. ಅಲ್ಲಯ್ಯ ನೀನು ಬೇಕು ಅಂತ ಹೇಳಿದೆಯಲ್ಲ. ಅಲ್ಲ, ನನಗೆ ತೊಂದರೆ ಇರೋದು ಎಂಟನೇ ಕೂಸಿನಿಂದ, ಈ ಕೂಸಿನಿಂದ ಅಲ್ಲ. ನೀನು ಒಳ್ಳೆ ಸತ್ಯವಾಗಿ ಪರಿಪಾಲಕ, ತಂದು ಕೊಟ್ಟಿದೀಯ, ಖುಷಿ ಆಯಿತು, ಕರ್ಕೊಂಡು ಹೋಗು ಅಂದ. ಅವಾಗೆ ವಸುದೇವ ನೋಡಿದನಂತೆ. ಅಂದರೆ ಸಾಧನಾ ಕಾಲದಲ್ಲಿ ನಮಗೆ ಇರಬೇಕಾದ ವಿಚಾರಧಾರೆ ಹೇಗೆ? ಇಲ್ಲಿ ಮಗು ಸಾಯಬೇಕಾಗಿತ್ತು, ಕೊಂದಿಲ್ಲವ, ಹಿಂದಕ್ಕೆ ವಾಪಸ್ ಕೊಟ್ಟು ಕಳಿಸ್ಬಿಟ್ಟ. ಈಗ ವಸುದೇವನ ತಲೆಯಲ್ಲಿ ಹೇಗಿರಬೇಕು ಆಲೋಚನೆ? ಅಬ್ಬ ನನ್ನ ಮಗುವನ್ನು ಕೊಂದಿಲ್ಲ ಅಂತ ಖುಷಿಯಿಂದ ಕುಪ್ಪಳಿಸ್ತಾ ಬಂದನ ಅಂದ್ರು. ಇಲ್ಲ ಅಂದ್ರು. ಯಾಕೆ ಅಂದರೆ ಸ್ವಾಮಿ ಸಂಕಲ್ಪ ಹೇಗಿದ್ರೆ ಹಾಗಾಗಲಿ, ಇವನಂತೂ ದುಷ್ಟ, ಯಾವಾಗಾದರೂ ಬುದ್ಧಿ ಬದಲ ಆಗಬಹುದು. ಸದ್ಯಕ್ಕಂತೂ ಮಗುವನ್ನು ಬಿಟ್ಟಿದ್ದಾನೆ. ಸ್ವಾಮಿ ನಿನ್ನ ಇಚ್ಛಾ ಅಂತ ಕರಕೊಂಡು ಬಂದ್ರಷ್ಟೇ ಹೊರತು, ಕೊಡುವಾಗಲೂ ಅದೇ ಸಂಕಲ್ಪ, ತಗೊಂಡು ಬರುವಾಗಲೂ ಅದೇ ಸಂಕಲ್ಪ. ಸ್ವಾಮಿ ನಿನ್ನ ಸಂಕಲ್ಪ ಅನುಸಾರ ನಡೀತಾ ಇದೆ, ಏನಾದರೂ ಸರಿ. ಅದು ಯಾವುದೋ ಒಂದು ಪೆನ್ಸಿಲ್ಲೋ ಪೇಪರೋ ಹೋದ್ರೂ ಪರವಾಗಿಲ್ಲಪ್ಪ. ಮಕ್ಕಳನ್ನು ಹಡೆದಾಗ ಆ ಹಸಿ ಕಂದಮ್ಮನನ್ನ ಹಾಗೆ ಹಾಕಿ ತೆಂಗಿನಕಾಯಿ ದೃಷ್ಟಿ ತೆಗೆದು ಹೊಡಿತಾರಲ್ವ, ಆದರೆ ನೆಲಕ್ಕೆ ಅಪ್ಪಳಿಸಿ ಕೊಲ್ತಾ ಇದ್ರೆ ಯಾವ ತಂದೆ ತಾಯಿಗೆ ನೋಡ್ಲಿಕ್ಕೆ ಸಾಧ್ಯ? ಆದರೆ ಆ ಕೂಸನ್ನು ಕೊಡುವಾಗಲೂ ಅದೇ ದೃಷ್ಟಿಯಿಂದ, ಸ್ವಾಮಿ ನಿನ್ನ ಸಂಕಲ್ಪ. ಅಷ್ಟೇ ಅಲ್ಲ, ಮುಂದೆ ಅವರ ಬಾಯಿಯಿಂದಲೇ ಬರ್ತಾ ಇದೆ ಮಾತುಗಳು. ಏನು? ಈ ಕೊಲ್ಲೋದು ಇವನಲ್ಲ, ಕೊಲ್ಲಲಿಕ್ಕೆ ಸ್ವಾತಂತ್ರ್ಯ ಇವನಿಗಿಲ್ಲ. ಯಾವಾಗ್ರಿ ಉಪನ್ಯಾಸ ಕಾಲಕ್ಕೆ ಏನು ಬೇಕಾದ್ರೂ ಅನುಸಂಧಾನ ಮಾಡ್ಬೋದು. ಉಪನ್ಯಾಸ ಹೇಳೋ ಕಾಲಕ್ಕೆ, ಉಪನ್ಯಾಸ ಕೇಳೋ ಕಾಲಕ್ಕೆ, ಕಷ್ಟ ಬಂದಾಗಲೇನೆ ಅನುಸಂಧಾನಗಳೆಲ್ಲ ಕೃಷ್ಣಾರ್ಪಣ ಆಗೋದು. ಆದರೆ ಆ ಕಷ್ಟ ಬಂದಾಗಲೇನೆ ಇವ ಸ್ವತಂತ್ರನಲ್ಲ, ಇವನೊಳಗೆ ಭಗವಂತ ನಿಂತು ಕೊಲ್ಲಿಸ್ತಾ ಇದ್ದಾನೆ. ಆ ಕೊಲ್ಲಲಿಕ್ಕೆ ಕಾರಣ ಇವನ ಕರ್ಮ. ಈ ಕೂಸಿದೆಯಲ್ಲ, ಕೂಸಿನ ಕರ್ಮಕ್ಕೆ ತಕ್ಕಂತೆ ಭಗವಂತ ಕೊಲ್ಲಿಸ್ತಾ ಇದ್ದಾನೆ. ಅರೆ ನಾನು ಅರ್ಪಣೆ ಮಾಡುವುದು ಯಜ್ಞ, ಕೊಟ್ಟಿದ್ದೇನೆ ಅಂತ ಈ ಚಿಂತನೆ ಮಾಡಿದವ ವಸುದೇವ. ಅಲ್ರಿ ವಸುದೇವ ಆ ಕೊಟ್ಟಾಗ ಈ ಥರ ಚಿಂತನೆ ಮಾಡಿದ ಅಂತ ಅಲ್ಲಿ ಬರೆದಿಲ್ಲಲ್ಲ. ಅದು ಮುಂದೆ ಹೇಳುತ್ತಾರೆ, ಕಂಸ ಹೇಳುತ್ತಾನೆ, ನಾನು ಕೊಂದಿಲ್ಲ ನಿನ್ನ ಮಕ್ಕಳನ್ನ, ಅವರ ಕರ್ಮ ಕೊಂದಿದೆ ಅಂತ ಹೇಳಿದಾಗ ವಸುದೇವ ಹೇಳುತ್ತಾನೆ, ಇಲ್ಲಯ್ಯ ಹೇ ಕಂಸ, ನಿನ್ನ ಕೈಗೆ ಪ್ರತಿಯೊಂದು ಕೂಸನ್ನು ಕೊಟ್ಟಾಗೆಲ್ಲ ನೀನೆಲ್ಲ ಕೊಲ್ಲುವುದು, ಒಳಗಿನ ಸ್ವಾಮಿ ಕೊಲ್ತಾ ಇದ್ದಾನೆ, ಅವರ ಕರ್ಮದಿಂದ ಸಾಯ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಕೂಸನ್ನು ಕೊಟ್ಟಾಗ ನಾವು ಅನುಸಂಧಾನ ಇಬ್ಬರು ತಂದೆ ತಾಯಿ ಮಾಡಿದ್ದೇವೆ ಅಂತ ಹೇಳಿ ಕಾಲು ಹಿಡಿದಂಥ ಕಂಸನನ್ನ ಕ್ಷಮ ಮಾಡಿ ಆ ಕ್ಷಣದಲ್ಲಿ ನಕ್ಕು ನುಡಿದು ಹೋಗುತ್ತಾರೆ. ಯಾರಾದರೂ ಒಬ್ರು ಸುಮ್ಮನೆ ಕೂತಿದ್ವಿ ನಾವು, ಪಟ್ ಅಂತ ಏಟ್ ಹಾಕಿದ್ರಪ್ಪ, ಆದಮೇಲೆ ಹೇಳಿದರು, ಇಲ್ಲ ರೀ ಸ್ವಲ್ಪ ಏನೋ ಹೀಗೆ ಅಲ್ಲಿಗೆ ಹೋಗಿ ನಿಮ್ಗೆ ಬಡಿಯಿತು ಅಂತ ಹೇಳಿದರು. ಜೋರಾಗೆ ಹೊಡೆದಿದ್ರು, ಸಾರಿ ಅಂತಲೂ ಹೇಳಿದರು. ಆದರೆ ಆ ಎಫೆಕ್ಟ್ ಎಷ್ಟಿರತ್ತರಿ, ಅವ್ರು ಕಂಡಾಗೆಲ್ಲ ಸೀರಿಯಸ್ ಆಗಿರ್ತೀರಿ ನೀವು, ಹೌದಾ ನಕ್ಕು ಏ ನೋ ಪ್ರಾಬ್ಲಮ್ ಅಂತ ಹೋಗ್ತೀರಾ? ಇರಲ್ಲ, ಆ ಎಫೆಕ್ಟ್ ಒಂದು ಏಟ್ ಹೊಡೆದ್ರೆ ಹಾಗಿದ್ರೆ ಮಕ್ಕಳನ್ನು ಕೊಂದ ವ್ಯಕ್ತಿ ಸಾರಿ ಅಂತ ಹೇಳಿದಾನೆ, ಏನು ಅನ್ಕೋಬೇಡಿ ಅಂತ ಹೇಳಿ ನಗರಿ ಅಂತಾನೆ, ಕಾಲು ಮುಡ್ತಾನೆ. ಅವ್ನು ನೋಡಿ ಏನನ್ಬೇಕು, ಕೊಂದ ಹಾಕ್ತೀವಿ ಅಂತ ಹೇಳಬೇಕಾ? ಇಲ್ಲ, ನಗ್ತಾ ಇದ್ದಾರೆ, ನಗ್ತಾ ಮಾತಾಡ್ತಾ ಇದ್ದಾರೆ. ಏ ನೀನಲ್ಲೋ ಕಾರಣ, ಅವರ ಕರ್ಮ ಕಾರಣ, ಆ ಜೀವರಾಶಿಯ ಕರ್ಮ ಕಾರಣ, ಇದು ನಮಗೆ ಅನುಭವಕ್ಕೆ ಬಂದಿದೆ. ಅನುಭವಕ್ಕೆ ಬರುವುದು ಅಂದರೆ ಆ ಕಾಲಕ್ಕೆ ನಮಗೆ ನೆನಪಿಗೆ ಬರಬೇಕು. ಅದಕ್ಕೆ ಗುರು ಶ್ರೀಷ ವಿಠಲರು ಒಂದು ಮಾತನ್ನು ಹೇಳುತ್ತಾರೆ, ನಮ್ಮ ವಿಜಯದಾಸರು ಹೇಳುತ್ತಾರೆ, ಅನುಭವದ ಜ್ಞಾನ, ಅನುಭವದ ಭಕ್ತಿ, ಅನುಭವದ ವಿರಕೃತಿ, ದಯಪಾಲಿಸು ಹರಿಯೇ. ಜ್ಞಾನ ಬಂದರೆ ಸಾಲದು, ಟೈಮಿಗೆ ನೆನಪಿಗೆ ಬರಬೇಕು. ಸರಿಯಾದ ಸಮಯಕ್ಕೆ ನೆನಪಿಗೆ ಬಂದು ಅನುಸಂಧಾನಕ್ಕೆ ಬಂದ್ರೇ ಅದು. ಆ ರೀತಿಯಲ್ಲಿ ಮೊದಲನೇ ಕುಸನ್ನ ಕೊಟ್ಟು ಕಳಿಸಿಕೊಳ್ಳೆ. ನಾರದರು ಓಡಿ ಬರ್ತಾ ಇದ್ದಾರೆ, ಅಲ್ಲ ಯಾಕಂಸ ಆ ಕೂಸನ್ ಯಾಕೆ ಕಳಿಸ್ಕೊಟ್ಟಿಯ, ಕೊಲ್ಬೇಕಲ್ವ. ನೋಡ್ರಿ ನಾರದ್ರು ಎಂಥ ಕೆಲಸ ಮಾಡಿಬಿಡ್ತಾರೆ, ಬಂದ ಕೂಸನ್ ಕೊಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ನಂದ ಮೊದಲಾದವರು, ವಸುದೇವ, ಎಲ್ಲರೂ ದೇವತಾ ಪ್ರಾಯ ದೇವತೆಗಳಿಗೆ ಅವರೆಲ್ಲ. ನೀನೇ ದೈತ್ಯ, ನೀವೆಲ್ಲ ದೈತ್ಯರು, ದ್ವಿತೀಯ ಮಕ್ಕಳು, ಅವರು ಅದ್ವಿತೀಯ ಮಕ್ಕಳು. ಅಷ್ಟೇ ಅಲ್ಲ, ನಿನ್ನ ಕೊಲ್ಲಬೇಕು ಅಂತ ಅವರೆಲ್ಲರೂ ನೋಡ್ತಾ ಇದ್ದಾರೆ. ನಿಂಗಿದು ಗೊತ್ತಾಗಿಲ್ಲ, ನಾನು ಹೇಳ್ತಾ ಇದ್ದೇನೆ. ಅವ ಕಂಸ, ನೀವ್ಯಾಕೆ ನಂಗೆ ಹೇಳ್ತಾ ಇದ್ದೀರಿ? ಇಲ್ಲ, ನೀ ನನ್ನ ಹಾಳ ಬೇಕಾದವನಾದ್ದರಿಂದ ಹೇಳ್ತಾ ಇದ್ದೇನಪ್ಪ. ಸರಿ, ಕಂಸ ನೋಡಿದ, ಮತ್ತ ಕೂಸನ್ನ ಕರೆಸಿದ. ಕರೆಸಿ ಆ ಕೂಸನ್ನ ಕೊಲ್ಲಲಿಕ್ಕೆ ನೋಡ್ತಾ ಇದ್ದಾನೆ, ಕೊಂದು ಬಿಡ್ತಾ ಇದ್ದಾನೆ. ಹಾಗೆ 6 ಜನ ಮಕ್ಕಳನ್ನ ಕೊಂದ. ಇದಕ್ಕೇನು ಕಾರಣ, ನಾರದರು ಹೀಗೆ ಮಾಡಲಿಕ್ಕೇನು ಕಾರಣ ಅಂದ್ರೆ ಹೇಳ್ತಾ ಇದ್ದಾರೆ, ಹಿಂದೆ ಋಷಿಗಳ ಮಕ್ಕಳು 6 ಜನ ಇದ್ರು, ಮಹಾಜ್ಞಾನಿಗಳು. ಆದರೆ ಒಂದು ಸಲ ಒಬ್ಬರು ಮಹಾಜ್ಞಾನಿಗಳು ತಮಗೆದುರು ಬಂದಾಗ ಅವರನ್ನು ನೋಡಿ ಅಪಹಾಸ ಮಾಡಿದರು. ನೋಡಬೇಕಾಗಿದ್ದು, ಜ್ಞಾನಿಗಳು ಎದುರಿಗೆ ಬಂದಾಗ ಆಶೀರ್ವಾದ ಪಡ್ಕೊಳ್ಳದಾಗಿದ್ರೂ ಅಡ್ಡಿ ಇಲ್ಲ, ಅವರ ಶಾಪಕ್ಕೆ ತುತ್ತಾಗದಿದ್ರೆ ಸಾಕು. ದೊಡ್ಡವರ ತಂಟೆಗೆ ಹೋಗಬಾರದು, ದೊಡ್ಡವರನ್ನ ನಿಂದಾ ಮಾಡಲೇಬಾರದು. ಅದನ್ನೇ ಮಹನ್ ನಿಂದ ವರ್ಜನ ಪ್ರಕರಣ ಅಂತ ಸಾರೋದ್ಧಾರದಲ್ಲಿ ಒಳ್ಳೆ ಪ್ರಕರಣವನ್ನೇ ಹಾಕ್ಬಿಡ್ತಾರೆ. ಆ ರೀತಿಯಲ್ಲಿ ದೊಡ್ಡವರಿಗೆ ಅವಮಾನ ಮಾಡಿದಾಗ ಅವರು ಶಾಪ ಕೊಟ್ಟರು, ನೀವು ದೈತ್ಯರಾಗಿ ಹುಟ್ಟಿ. ಆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟುತ್ತಾರವರು. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರಿಗೆ ಆಸೆ ಬರುತ್ತೆ, ಸಾವಿಲ್ಲದ ವರ ಪಡೆಯಬೇಕು ಅಂತ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರನ್ನ ಗುರು ತಪಸ್ಸನ್ನ ಮಾಡಿದರೆ ಬ್ರಹ್ಮದೇವರು ಅವರಿಗೆ ವರ ಕೊಡುತ್ತಾರೆ, ಸಾವಿಲ್ಲದ ವರವನ್ನು ಕೊಡುತ್ತಾರೆ. ಕೊಟ್ಟ ಮೇಲೆ ಅವರು ತಿರುಗಿ ಬರ್ತಾ ಇದ್ದರೆ ಆವಾಗ ಸರಿಯಾಗಿ ಹಿರಣ್ಯಕಶಿಪುವಿನ ರಾಜ್ಯ. ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ, ನೀವೆಲ್ಲ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಏನೂ ಇಲ್ಲ, ತಪಸ್ಸನ್ನು ಮಾಡಿ ಸಾವಿಲ್ಲದ ವರ ಪಡ್ಕೊಂಡು ಬರ್ತಾ ಇದ್ದೇವೆ. ಹೌದಾ? ನನ್ನೇ ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ಲ, ನನ್ನ ಕೇಳದೆ, ವಿತೌಟ್ ಮೈ ಪರ್ಮಿಷನ್, ನನ್ನ ಕೇಳದೆ ಹೋಗಿದ್ದೀರಲ್ವಾ, ಅದಕ್ಕೆ ನಾನು ಶಾಪ ಕೊಡ್ತೇನೆ ಅಂತ. ಏನ್ ಶಾಪಪ್ಪ ಅಂದ್ರೆ, ಬ್ರಹ್ಮದೇವ ನಿಮ್ಗೆ ಸಾವಿಲ್ಲದ ವರ ಕೊಟ್ರಲ್ವಾ, ನಿಮ್ಮಪ್ಪನೇ ನಿಮ್ಮನ್ನ ಕೊಲ್ಲಲಿ ಅಂತ ನಾನು ಶಾಪ ಕೊಡ್ತೇನೆ. ಅಲ್ಲಯ್ಯ, ಬ್ರಹ್ಮದೇವರು ಸಾವಿಲ್ಲದ ವರ ಕೊಟ್ರೆ, ನೀನು ಸಾವು ಬರಲಿ ಅಂತ ಶಾಪ ಕೊಟ್ರೆ, ನಿನ್ ದೊಡ್ಡದ ಅವ್ರದ್ದು ದೊಡ್ಡದ? ಅಲ್ಲಿ ಯದ್ಯಪಿ ದೈತ್ಯನ ಮಾತಿನಕ್ಕಿಂತ ಒಳಗಿರುವ ಜಯನ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು. ಭಗವಂತನೇ ನುಡಿಸಿದ, ಅದಕ್ಕೆ ಬ್ರಹ್ಮದೇವರ ವರ ಸತ್ಯ ಮಾಡಲಿಕ್ಕೆ ಅವರನ್ನ ಅವಾಗ ಹಾಗೇ ಇಟ್ಟು ಅವರಿಂದ ಅಂಶಗಳನ್ನು ತೆಗೆದು ದೇವಕೀ ದೇವಿಯ ಗರ್ಭದಲ್ಲಿ ಇಟ್ಟಿದ್ದಾರೆ. ಆ ಕಾಲನೇಮಿಯೇ ಇಲ್ಲಿ ಕಂಸನಾಗಿ ಬಂದಿದ್ದಾನೆ. ಅದರಿಂದ ಹಿರಣ್ಯಕಶಿಪು ಕೊಟ್ಟ ಶಾಪವನ್ನ ಸತ್ಯ ಮಾಡಲಿಕ್ಕಾಗಿ ಆ ಮಕ್ಕಳಿಗೆ ತಂದೆಯಿಂದ ಸಾವು ಅನ್ನೋದನ್ನ ಈ ರೀತಿಯಾಗಿ ತಂದುಕೊಟ್ಟಿದ್ದಾರೆ ಎಂಬುದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸರಿ, 6 ಜನ ಮಕ್ಕಳು ಹೋದರು, 7ನೇಯವನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. 7ನೇಯವ ಬಲರಾಮ. ಇಬ್ಬರು ತಾಯಿಯಂದರು ತಪಸ್ಸು ಮಾಡಿದರು, ಇಬ್ಬರು ತಾಯಿಯಂದರು ಒಬ್ಬನೇ ಮಗ ನಮಗೆ ಬರಲಿ ಅಂತ. ಅಂದರೆ ಅರ್ಥ ಆಗಲಿಲ್ಲ. ಅಲ್ಲ, ಒಬ್ಬನೇ ಮಗ ಇಬ್ಬರ ಹೊಟ್ಟೆಯಲ್ಲೂ ಬರಬೇಕು, ಅಲ್ಲ ಒಬ್ಬರು ಹಡೀರಿ ಒಬ್ಬರು ಬೆಳೆಸ್ರಿ. ಇಲ್ಲ ಇಲ್ಲ, ಇಬ್ಬರ ಹೊಟ್ಟೆಯಲ್ಲೂ ಒಂದೇ ಜನ್ಮದಲ್ಲಿ ಇಬ್ಬರ ಹೊಟ್ಟೆಯಲ್ಲೂ ಒಬ್ಬ ಮಗ ಬರಬೇಕು ಅಂತ ಕೇಳಿದ್ದಕ್ಕೆ ಬಂದವನೇ ಬಲರಾಮ. ಒಬ್ಬ ತಾಯಿ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ, ನಂತರ ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದು ಹೊರಗೆ ಬಂದವನೇ ಬಲರಾಮ. ದೇವಕೀ ದೇವಿಯ ಜಠರದಿಂದ ಬಲರಾಮನನ್ನ ಹೊರಗೆ ತೆಗೆದು ನಂತರ ರೋಹಿಣಿ ದೇವಿಯ ಉದರದಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಇತ್ತ ವಿಶೇಷವಾಗಿ ದೇವಕಿ ದೇವಿಯ ಏಳನೇ ಗರ್ಭ ಸ್ರಾವಾಯಿತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ತಿಳ್ಕೊಂಡಂತೆ ತದನಂತರ ಎಂಟನೆಯವನಾಗಿ ಸ್ವಾಮಿ ಬರ್ತಾ ಇದ್ದಾನೆ. ದೇವಕಿ ದೇವಿಯ ಗರ್ಭವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಹೇಗೆ ಅಲ್ಲಿ ಕ್ರಮ ತಪ್ಪಿಲ್ಲ ಭಗವಂತ, ಆದರೆ ಕ್ರಮಬದ್ಧನಾಗದ ಸ್ವಾಮಿ ಕ್ರಮ ಪ್ರಕಾರ ಬಂದ. ಜೀವಿಯಾದವ ಹೇಗೆ ಹುಟ್ಟುತ್ತಾನೆ ಅಂದರೆ ಅನ್ನದ ಮೂಲಕ ಜೀವಿ ಬರ್ತಾನೆ. ಮೇಲೆಯಿಂದ ಜೀವಿಯನ್ನು ಆಕಾಶಕ್ಕೆ ತಳ್ಳಿದರೆ ಮಳೆಯ ಮೂಲಕ ಭೂಮಿಗೆ ಬಂದು ಬೆಳೆಯಲ್ಲಿ ಸೇರುತ್ತಾನೆ ಜೀವ. ಆ ಬೆಳೆಯನ್ನು ತಿಂದ ತಂದೆ ಹೊಟ್ಟೆಗೆ ಜೀವ ಹೋಗಿ ಅಲ್ಲಿಂದ ತಾಯಿ ಹೊಟ್ಟೆಗೆ ಬಂದು ಅಲ್ಲಿಂದ ಮಗುವಾಗಿ ಹೊರಗೆ ಬರುತ್ತಾನೆ. ಜನನಿ ಪಿತ ಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸ್ವಾಮಿ ಬಂದವನಲ್ಲ. ಆದರೆ ಹೇಗೆ ಬಂದ? ವಸುದೇವನಲ್ಲಿ ಪ್ರವೇಶ, ಡೈರೆಕ್ಟ್ ಆಗಿ ಪ್ರವೇಶ ಮಾಡಿದ. ಸ್ವಲ್ಪ ಕಾಲ ವಾಸ ಮಾಡಿ ಅವರಿಗೆ ತೇಜಸ್ಸನ್ನು ಕೊಟ್ಟ. ನಂತರ ದೇವಕಿ ದೇವಿಯ ಗರ್ಭವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಗರ್ಭವಾಸ ದೋಷ ಅವನಿಗಿಲ್ಲ, ಗರ್ಭವಾಸ ದುಃಖಾದಿಗಳಿಲ್ಲ. ಅಲ್ಲ, ಗರ್ಭದಲ್ಲಿ ಪ್ರವೇಶ ಮಾಡಿದ ಅಂತೀರಿ, ಮೊದಲೇ ದೇವರು ಇದ್ರೋ ಇಲ್ವೋ? ದೇವಕಿ ದೇವಿಯ ಗರ್ಭದಲ್ಲಿ ಇದ್ದೇ ಇದ್ದ. ಇದೊಂದು ವಿಶೇಷ ರೂಪದಿಂದ ಪ್ರವೇಶ ಮಾಡಿದ್ದು. ಒಳಗಿದ್ದ ಆಕೆ ನೋಡಿದ ಕೂಡಲೇ ಕಂಸ ಅಂದುಕೊಳ್ತಾ ಇದ್ದಾನಂತೆ. ಏನಂದುಕೊಂಡ? ಓಹೋ, ಇವಳ ತೇಜಸ್ಸು ತುಂಬಾ ಇದೆ, ಇವಳ ಒಳಗಿರತಕ್ಕಂಥವ ಎಷ್ಟು ಘೋರವಾಗಿರಬೇಕು, ಇವಳ ತೇಜಸ್ಸೇ ಹೀಗಿದ್ರೆ ನನ್ನ ಕೊಂದೇ ಬಿಡ್ತಾನೆ ಅಂತ ಅವನು ಚಿಂತನೆ ಮಾಡುತ್ತಾ ಇದ್ದಾನೆ. ಯಾರ್ಯಾರ ಚಿಂತನೆ ಅವರಿಗೆ ಬರ್ತಾ ಇದೆ? ಸರಿಯಾದ ಸಮಯ ಬರ್ತಾ ಇದೆ. ವಿಶೇಷವಾಗಿರತಕ್ಕಂಥ ಸಮಯ ಬಂದಾಗ ಭಗವಂತ ತಾನೇ ಪ್ರಾದುರ್ಭೂತನಾಗಿ ಬರ್ತಾ ಇದ್ದಾನೆ. ಆ ಭಗವಂತ ಪ್ರಾದುರ್ಭೂತನಾಗಿ ಬರಲಿಕ್ಕೆ ಮೊದಲು ಚೂರು ಮೊದಲೇ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ಭೃಗುಮಹರ್ಷಿಗಳು ಎಲ್ಲರೂ ಸೇರಿಕೊಂಡು ಬಂದು ವಿಶೇಷವಾಗಿ ಗೀರ್ಭಿಹಿ ವಿಷ್ಣು ಮಥಾಸ್ತುವನ್ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಇದನ್ನು ಗರ್ಭಸ್ತುತಿ ಅಂತ ಕರೀತಾರೆ. ಗರ್ಭದಲ್ಲಿ ಯಾರು ಮಗುವನ್ನು ಹೊತ್ತಿರ್ತಾರೋ ಅವರು ಈ ಗರ್ಭಸ್ತುತಿಯನ್ನು ಕೇಳಿದರೆ ಗರ್ಭದಲ್ಲಿರುವ ಮಕ್ಕಳಿಗೆ ಭದ್ರತೆ ಎಂಬುದು ಹಿರಿಯರು ಹೇಳಿದಂಥ ಚಾಲ್ತಿ. ಇದೊಂದು ಹರಿವಂಶ, ಎರಡನ್ನು ಕೇಳಬೇಕು ಅಂತ ಹೇಳುತ್ತಾರೆ. ಭಗವಂತನನ್ನು ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ ನೀನು ಸತ್ಯವ್ರತ ಅಂದರು. ಸತ್ಯವ್ರತ, ವ್ರತ ಶಬ್ದಕ್ಕೆ ಹೇಳ್ತಾರೆ ವೃಂವರಣೆ ಅಂತ ಧಾತು. ಸತ್ಯವಾದ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಸ್ವೀಕಾರ ಮಾಡುವವ. ಸತ್ಯವ್ರತಂ ಸತ್ಯಪರಂ, ಸತ್ಯವಾದ ಜಗತ್ತು, ಈ ಸತ್ಯವಾದ ಜಗತ್ತಿಗೆ ಪರ ಶ್ರೇಷ್ಠ, ಎಲ್ಲರನ್ನೂ ಮೀರಿ ನಿಂತಿದ್ದೀಯ. ನಂತರ ತ್ರಿಸತ್ಯಂ, ಮೂರು ರೀತಿಯಾದ ಸತ್ಯವಾದ ಸ್ಥಾನಗಳನ್ನು ಪಡೆದಿದ್ದೀಯ. ಮೂರು ರೀತಿಯಾದ ಸ್ಥಾನಗಳು ಯಾವುದು ಯಾವುದು ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಮೂರು ರೀತಿಯಾದ ಸ್ಥಾನಗಳನ್ನು ಪಡೆದಿದ್ದೀಯ. ಸತ್ಯಸ್ಯ ಯೋನಿಂ, ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟವ ನೀನೆ. ನಿಹಿತಂ ಚ ಸತ್ಯೇ, ಸತ್ಯವಾದ ಜಗತ್ತಿನ ಒಳಗೆ ಅಡಗಿರುವವ ನೀನೆ. ಇದು ಪ್ರಶ್ನೆ ಬರುತ್ತೆ ನಮಗೆ, ದೇವರಲ್ಲಿ ಜಗತ್ತು, ಜಗತ್ತಿನೊಳಗೆ ದೇವರು, ಅದು ಹೇಗ್ರಿ ಸಾಧ್ಯ? ಅಂದರೆ ನಮಗೆ ತಲೆಗೆ ಬರಲಿಕ್ಕೆ ದೃಷ್ಟಾಂತ, ಬಕೆಟಲ್ಲಿ ನೀರಿದೆ, ತಂಬಿಗೆ ಹಾಕಿದ್ದೀರ, ತಂಬಿಗೆ ಮುಳುಗಿದೆ, ತಂಬಿಗೆ ಒಳಗೂ ನೀರೇ ಹೊರಗೂ ನೀರೇ ಇಲ್ಲ ಅಂತೀರಾ? ತಂಬಿಗೆ ಸುತ್ತೂ ನೀರಿದೆ, ತಂಬಿಗೆ ಒಳಗೂ ನೀರಿದೆ, ಏನಂತ ಹೇಳ್ಬೋದು? ತಂಬಿಗೆ ಸುತ್ತೂ ನೀರಿದೆ, ದೇವರು ಎಲ್ಲರ ಸುತ್ತೂ ದೇವರಿದ್ದಾರೆ, ಹಾಗೆ ಎಲ್ಲರೊಳಗೂ ದೇವರಿದ್ದಾರೆ. ತಂಬಿಗೆ ಸುತ್ತೂ ನೀರಿದೆ, ತಂಬಿಗೆ ಒಳಗೂ ನೀರಿದೆ. ಸುಲಭವಾದ ದೃಷ್ಟಾಂತ ಆಗುತ್ತೆ ನಮಗೆ. ಆ ರೀತಿಯಲ್ಲಿ ಸರ್ವತ್ರ ವ್ಯಾಪಿಸಿದ್ಯಾ ಹರಿಯೇ. ಸತ್ಯಸ್ಸ ಸತ್ಯಂ, ಈ ಸತ್ಯವಾದ ಜಗತ್ತು ಹೀಗಿರಬೇಕಾದ್ರೆ ನೀನು ಒಳಗಿದ್ರೆ ಮಾತ್ರ ಅದಕ್ಕೆ ಸತ್ಯತ್ವ, ಎಕ್ಸಿಸ್ಟೆನ್ಸ್. ಇಡೀ ಜಗತ್ತಿಗೆ ಎಕ್ಸಿಸ್ಟೆನ್ಸ್ ಬರ್ತಾ ಇರೋದೇ ನಿನ್ನಿಂದ. ಸತ್ಯ ನೇತ್ರಂ, ಸತ್ಯವಾದ ಜಗತ್ತಿಗೆ ನೇತಾರನಾದವ, ಎಲ್ಲವನ್ನ ಚೆನ್ನಾಗಿ ಕರ್ಕೊಂಡು ಹೋಗುವವ. ಅದಕ್ಕೆ ಹೇಳುತ್ತಾರೆ, ಸತ್ಯವಾದ ಜಗತ್ತಿಗೆ ನೇತಾರ ಅಂತ ನಾವು ಯಾವಾಗ ಚಿಂತನೆ ಮಾಡಬೇಕು ಅಂದ್ರೆ ಹೇಳುತ್ತಾರೆ, ನಮಗೇನಾದ್ರೂ ತೊಂದರೆಗಳು ಬಂದಿತ್ತೋ, ತೊಂದರೆಗಳು ಬಂದಾಗ ಒಳ್ಳೆ ಆಲೋಚನೆ ಕೊಡುವವರಾಗಲಿ, ಕೈ ಹಿಡಿದು ಕರ್ಕೊಂಡು ಹೋಗಲಿ ಯಾರು ಇಲ್ಲದಿದ್ದರೆ ಬೆಚಾಡ್ತಾ ಇದ್ದೀರಾ, ಅಂಥ ಕಾಲಕ್ಕೆ ದೇವರನ್ನ ಸತ್ಯ ನೇತ್ರ, ಸತ್ಯ ನೇತ್ರ ಅಂತ ಚಿಂತನೆ ಮಾಡುತ್ತಾ ಬಂದರೆ ಭಗವಂತ ನಮಗೆ ವಿಶೇಷವಾಗಿರ್ತಕ್ಕಂಥ ಆಲೋಚನೆಗಳನ್ನು ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ, ಸತ್ಯವಾದ ಜಗತ್ತಿಗೆ ಸ್ವಾಮಿಯಾದ ನಿನ್ನನ್ನು ನಾವು ಶರಣಾಗತರಾಗಿದ್ದೇವೆ ಅಂತ ಭಗವಂತನನ್ನು ಸ್ತೋತ್ರ ಮಾಡಿದ ಕೂಡಲೇ ಭಗವಂತನ ಅನುಗ್ರಹದಿಂದ ಈ ಮುಮೂರ್ಷೋ ಭೋಜಪತೇ ಭಯಂ ಮಾಭೂ, ಈ ಭೋಜಪತಿ ಆಗಿರತಕ್ಕಂಥ ಕಂಸನ ಭಯ ನಿಮಗಿಲ್ಲ, ಚಿಂತೆ ಮಾಡಬೇಡಿ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ಹೊರಟು ಹೋಗ್ತಾ ಇದ್ದಾರೆ. ನಂತರ ಭಗವಂತ ತಾನು ಪ್ರಾದುರ್ಭೂತನಾಗಿ ಹೊರಗೆ ಬರ್ತಾ ಇದ್ದಾನೆ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಪ್ರಾದುರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲಃ. ಭಗವಂತ ದೇವಕಿ ದೇವಿಯಿಂದ ಹೊರಗೆ ಬರ್ತಾ ಇದ್ದಾನೆ. ಹೇಗೆ ಅಂದರೆ ಚಂದ್ರ ಉದಯ ಆದಂತೆ ಬರ್ತ, ಪುಷ್ಕರನಾದ ಚಂದ್ರ ಹೊರಗೆ ಬಂದಂತೆ ಇದೆ. ತಮದ್ಭುತಂ ಬಾಲಕಂ ಅಂಬುಜ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುತ ಆಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪಿತಾಂಬರಂ ಸಾಂದ್ರಪಯೋದ ಸೌಭಗಂ. ಆ ದೇವರ ವರ್ಣನೆ ಮಾಡುತ್ತಾ ಹೇಗಿದ್ದ ಹೊರಗೆ ಬಂದವ, ಅದ್ಭುತ ಅಂದ್ರು. ಅಂದ್ರೆ ಯಾವ ವಸ್ತುವನ್ನ ನಾವು ಹೆಚ್ಚಿಗೆ ಹೇಳಲಿಕ್ಕಾಗಲ್ಲವೋ ಅವಾಗ ಈ ಶಬ್ದವನ್ನ ಪ್ರಯೋಗ ಮಾಡ್ತೀವಿ. ಹೇಗಿದ್ದೀರಿ ಅಂದ್ರೆ ಅದ್ಭುತ, ಅಂದ್ರೆ ನಾ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ. ಮಾತು ಬಹಳ ಸೀಮಿತವಾದ್ದು, ಅದು ಹೆಚ್ಚಿಗೆ ವಸ್ತುಗಳನ್ನೇ ಹೇಳಲಿಕ್ಕಾಗಲ್ಲ, ದೇವರನ್ನ ಹೇಳಲಿಕ್ಕಾಗುತ್ತ ನೋಡಿ. ಬೆಲ್ಲ ಅದ ರುಚಿ ಸಿಹಿ, ಸಕ್ಕರೆ ರುಚಿ ಸಿಹಿ, ಜೇನು ರುಚಿ ಸಿಹಿ, ಬಾಳೆಹಣ್ಣಿನ ರುಚಿ, ಮಾವು ಸಿಹಿ, ಎಲ್ಲ ಸಿಹಿ ರೀ. ಹೌದು, ಒಂದೇ ಸಿಹಿಯಾ, ಬೇರೆ ಬೇರೆ ಬೇರೆ? ಹೌದು, ಎಲ್ಲದಕ್ಕೂ ಸಿಹಿ 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 ಅಂತ ಹೇಳಿದ್ವಿ. ಯಾರು ಕೇಳಿದ್ರು ಹೇಗೆ ಸಿಹಿ, ಅದು ಬೇರೆ ಇದು ಬೇರೆ ಅಂತ ಹೇಳಿದ್ರಲ್ಲ, ಯಾವ ರೀತಿಯಲ್ಲಿ ಬೇರೆ? ಮಾವಿನ ಸಿಹಿಗಿಂತ ಬೆಲ್ಲದ ಸಿಹಿ ಯಾವ ರೀತಿಯಲ್ಲಿ ಬೇರೆ ಅಂತ ಬಾಯಿಂದ ಹೇಳಿ ಹೇಳಿಕ್ಕಾಗಲ್ಲ. ಆದರೆ ಹೇಳಿ ನಾಳೆ ಬೆಳಿಗ್ಗೆ, ಇವತ್ತೆಲ್ಲ ಟ್ರೈ ಮಾಡಿ, ಆಗಲ್ಲಲ್ವಾ? ಎಷ್ಟೋರಿಗೆ ನಿಲ್ಲುತ್ತೆ? ಸಿಹಿ ಅನ್ನೋವರೆಗೆ ನಿಲ್ಲುತ್ತೆ, ಮುಂದೆ ಕೇಳಲ್ಲ. ಅದಕ್ಕಂದ್ರು ಮತ್ತೇನು ಮಾಡಬೇಕು, ನೀನು ಬಾಯಲ್ಲಿ ಹಾಕೋ. ಅವನು ಬಾಯಲ್ಲಿ ಹಾಕ್ಕೊಂಡ, ಹಾಕೊಂಡ್ಕೊಳ್ಳೆ ಅವನು ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು, ಇದು ಬೇರೆ ಅದು ಬೇರೆ ಅಂತೆಲ್ಲ ಗೊತ್ತಾಯ್ತು. ಮಾತಿನಿಂದ ಗೊತ್ತಾಗ್ಲಿಲ್ಲ, ಅನುಭವದಿಂದ ಗೊತ್ತಾಗುತ್ತೆ. ಅದಕ್ಕೆ ಭಗವಂತನ ಗುರುತು ಹೇಳ್ತಾರೆ, ಉಪಲಬ್ಧಿ ಮಾತ್ರ ಧಾಮನೆ, ಅನುಭವಕ್ಕೆ ಎಟುಕುವವ, ಮಾತಿಗೆ ಎಟುಕುವವನಲ್ಲ, ಪೂರ್ಣವಾಗಿ ಮಾತಿಗೆ ಎಟುಕುವವನಲ್ಲ. ಅದರಿಂದ ಆ ಭಗವಂತನನ್ನ ಏನಂತ ಹೇಳ್ಬೋದು ಅಂದ್ರೆ ಅದ್ಭುತಂ, ಒಂದೇ ಶಬ್ದ. ಇನ್ ಎವರಿ ರೆಸ್ಪೆಕ್ಟ್ ಅಪ್ಪ, ಆಶ್ಚರ್ಯ, ಸರ್ಪ್ರೈಸ್. ಸರ್ಪ್ರೈಸ್ ಅಲ್ಲ, ಆಂಗ್ಲದಲ್ಲಿ ಒಂದು ಶಬ್ದ ಇದೆ ಸರ್ಪ್ರೈಸ್ಗಿಂತ, ಒಂದು ಅಸ್ಟಾನಿಶ್ಡ್ ಅಂತ. ಅಸ್ಟಾನಿಶ್ಡ್ ಅಂದ್ರೆ ಮರಗಟ್ಟಿ ನಿಲ್ಲೋದು ಅಪ್ಪ ಅಂತ. ಆ ರೀತಿಯಾದ ಆಶ್ಚರ್ಯವನ್ನ ಉಂಟು ಮಾಡುವ ಸ್ವಾಮಿ, ಅದನ್ನ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಇಲ್ಲಿ ಬಾಲಂ ಅಂತ ಹೇಳಬಹುದಾಗಿತ್ತು. ಇವನು ಹುಡುಗನಲ್ಲ, ಬಾಲನಂತೆ ಕಾಣತಾನಾದ್ದರಿಂದ ಬಾಲಕಂ ಅಂತ ಕುತ್ಸಿತಾರ್ಥೆ ಕಪ್ರತ್ಯಯ ಅಂತ ಹೇಳುತ್ತಾರೆ. ಸರಿ, ಅಂಬುಜೇಕ್ಷಣಂ, ಆ ಚಿಕ್ಕ ಹುಟ್ಟಿದ ಕೂಸಿನ ಕಣ್ಣು ದೊಡ್ಡ ದೊಡ್ಡದಾಗಿದೆ ಅಂತ. ಏಳು ಹತ್ತಾಗ್ತದೆ, ಯಾಕಂದ್ರೆ ನಿಮ್ಮ ಪೇಷನ್ಸ್ ಎಷ್ಟಿದೆ ಅಂತ ನಾನು ಕೇಳಿದೆ. ದೊಡ್ಡ ದೊಡ್ಡ ಕಣ್ಣುಗಳಿದೆ. ಹಾಗೆ ಶಂಖ ಗದಾದ್ಯುಧಾಯುಧಂ, ದೇವರನ್ನ, ದೇವರ ಕೈ ಕಣ್ಣು ಕಾಲು ಎಲ್ಲವನ್ನ ಅಂಬುಜ ಅಂದರೆ ಪದ್ಮಕ್ಕೆ ಹೋಲಿಸ್ತಾರೆ. ಯಾಕೆ ಹೋಲಿಸ್ತಾರೆ? ಅದು ಸುಂದರ, ಹೌದು, ದೊಡ್ಡ ದೊಡ್ಡ ಕಣ್ಣು, ಅದರಿಂದ ಕಮಲದಳವೂ ದೊಡ್ಡದೇ, ಎರಡೂ ಒಂದೇ ಅಂತ. ಅದಕ್ಕಿಂತ ಪ್ರಧಾನವಾದ ಒಂದು ಲಕ್ಷಣ ಏನು ಅಂದರೆ, ಕಮಲಕ್ಕಿರೋದು ಅದು ನೀರಲ್ಲಿದ್ದರೂ ಅಂಟಿರಲ್ಲ. ಹಾಗೆ ದೇವರ ಸರ್ವಾವಯಗಳು ಎಂತಾವು ಅಂದರೆ, ಸಂಸಾರದಲ್ಲಿ ಜೀವರ ಜೊತೆಗೇ ಇದ್ದರೂ ಅಂಟಿದ್ದ ಜೀವನಿಗಿರುತ್ತೆ, ಆದರೆ ದೇವರಿಗೆ ಅಂಟಿಲ್ಲ. ಅದಕ್ಕೆ ದೇವರನ್ನ ಅಂಬುಜಕ್ಷಣ ಅಂದರು. ನೋಡಿ, ನಮಗೆ ನಮ್ಮ ಕಣ್ಣು ಇಡೀ ಸಂಸಾರಕ್ಕೆ ಕಾರಣ ಯಾವುದು ಅಂದರು. ಒಂದು ಕಣ್ಣು, ಒಂದು ಕಿವಿ. ಕೇಳಿ 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 ಅಂಟು ಹಾಕ್ಕೊಡ್ತೀವಿ, ಅದು ಬೇಕು, ಇದು ಬೇಕು, ಅವರು ಬೇಕು, ಇವರು ಬೇಕು ಅಂತ. ನೋಡಿ ನೋಡಿ ನೋಡಿ, ಅದರಲ್ಲೂ ಮತ್ತು ಅಂದರು, ನೋಡಿ ಜಾಸ್ತಿಯಾ ಕೇಳಿ ಜಾಸ್ತಿಯಾ ಅಂದರು. ನೋಡಿಯೇ ಜಾಸ್ತಿ, ನೋಡಿಯೇ ಸಂಸಾರಕ್ಕೆ ಹಳ್ಳಕ್ಕೆ ಬೀಳೋದೇ ವಿಶೇಷವಾಗಿ ಆಗುತ್ತೆ. ಆದ್ದರಿಂದ ನಮ್ಮ ನೋಟ ದುಷ್ಟವಾದ, ಅಂದರೆ ಯಾವುದೆಲ್ಲ ಬೇಡವೋ ಎಲ್ಲ ಬೇಕು 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 ಅಂತ ನೋಡ್ತಾ ಇರ್ತೀವಿ. ಅಂಥ ನೋಟ ಇಲ್ಲದವ ಅಂತ ದೇವರನ್ನ ಚಿಂತನೆ ಮಾಡಬೇಕಾದರೆ ದೇವರನ್ನ ಅಂಬುಜಕ್ಷಣ ಚಿಂತನೆ ಮಾಡಬೇಕು. ನಂತರ ಚತುರ್ಭುಜಂ, ನಾಲ್ಕು ಕೈಯನ್ನು ಇಟ್ಟುಕೊಂಡು ಬಂದಿದ್ದಾನೆ. ಅಲ್ಲ, ದೇವರಿಗೆ ಎಷ್ಟು ಕೈ ಇರೋದು? ಅನಂತ ಕೈಗಳು. ಅದರಿಂದ ದೇವರ ಮಿಕ್ಕ ಕೈಗಳು ಎಲ್ಲೋ ಹೋಯಿತು ಅಂದರು. ಅದಕ್ಕಂದ್ರು ಎಲ್ಲ ಕೈಗಳಿವೆ, ನಾಲ್ಕು ಕೈ ಸದ್ಯಕ್ಕೆ ಕಾಣುವಂತೆ ಮಾಡಿದ್ದಾನೆ. ಮಿಕ್ಕ ಅನಂತ ಕೈಗಳು, ಅನಂತ ಪಾದಗಳು ಸದಾ ದೇವರಿಗಿದ್ದೇ ಇರುತ್ತೆ. ಆದ್ದರಿಂದ ಶಂಖ ಗದಾಯುಧ ಆಯುಧಂ, ಶಂಖ ಗದ ಮೊದಲಾದ ಆಯುಧಗಳನ್ನು ಹಿಡ್ಕೊಂಡಿದ್ದಾನಂತೆ, ಪ್ರಯೋಗ ಮುದ್ರಾದಲ್ಲಿ ಹಿಡ್ಕೊಂಡಿದ್ದಾನಂತೆ. ಶ್ರೀವತ್ಸ ಲಕ್ಷ್ಮಂ, ಶ್ರೀವತ್ಸ ಚಿಹ್ನೆಯನ್ನು ಇಟ್ಟುಕೊಂಡಿದ್ದಾನೆ ಬಲಭಾಗದ ಎದೆಗೆ. ಗಲಶೋಭಿ ಕೌಸ್ತುಭಂ, ಕಂಠದಲ್ಲಿ ಕೌಸ್ತುಭ ಮಣಿಯನ್ನು ಹಾಕ್ಕೊಂಡಿದ್ದಾನೆ. ಪಿತಾಂಬರಂ ಸಾಂದ್ರ ಪಯೋದ ಸೌಭಗಂ, ಒಳ್ಳೆ ವಿಶೇಷವಾದ ಕಪ್ಪು ಮೇಘದ ಕಾಂತಿಯಂತೆ ಇದ್ದಾನೆ. ಪಿತಾಂಬರವನ್ನು ಹುಟ್ಟಿದ್ದಾನೆ. ಇಂಥ ರೂಪದಿಂದ ಸ್ವಾಮಿ ದರ್ಶನ ಕೊಡತಾ ಇದ್ದಾನೆ. ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ದ್ವಿಷ ಪರಿಶ್ವತ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾಧಿಭಿ ವಿರೋಚಮಾನಂ ವಸುದೇವ ಈಕ್ಷತ. ವಿಶೇಷವಾಗಿರತಕ್ಕಂಥ ವೈಢೂರ್ಯ ಕಂಕಣ ಮೊದಲಾದ ಎಲ್ಲ ಆಭರಣಗಳ ಹಾಕ್ಕೊಂಡ ಭಗವದ್ ರೂಪ ದರ್ಶನ ಕೊಡತಾ ಇದೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತಿ.